జై శ్రీ హరే రచించ్య సర్వదేవైక వంద్య పరమగురుభీష్ట వాప్సిద సజ్జనానాం నిఖిల గుణగణార్నో నిత్య నిర్ముక్త దోష సరసి జనైనోసౌ శ్రీపతిర్మానదోనః జేక్షజో అఖండ గుణోరుమండల సదోదితో జ్ఞానమరీచిమాలి స్వభక్త హార్దోచ్చ తమో నిహంత వ్యాసావతారో హరిరాత్మ భాస్కర జేక్షజో అక్షీణ సుఖాత్మబింబ స్వైశ్వర్య కాంతి ప్రతత సదోదిత స్వభక్త సంతాప దురిష్టహంత రామావతారో హరిరీష చంద్రమహాజేత్య సంఖ్యోర్బలాంబపూరో గుణోత్సవ రత్నాకర ఆత్మవైభవ సదా సదాత్మజ్ఞ నదీవిరాప్య కృష్ణావతారో హరిరేక సాగర ఇద్దితం తవ భక్తానాం అస్మాకం నృహరే హరే తదాసు కార్యం కార్యజ్ఞ ప్రళయర్కాయిత ప్రభ హరికథామృత సార గురుగళ కరుణదిందాపణితు పేళువె పరమ భగవద్భక్తరిదనాదరది కేళువుదు ఆదరది కేళువు. ఇది నౌ ఫోర్త్ ఫిఫ్త్ ఐత్ సిక్స్త్ పద్య. సిక్స్త్ పద్యన అదన్న కంటిన్యూయేషన్ ఇది అది ఈ పద్యదలి. ఇది ఇది ఈ పద్య హీగిదర సత్య సంకల్పను సదా ఎప్పత్తెరడు సాహస్రదొళు మూవత్తు నాలుకు లక్షదైవత్తారు సాహస్ర చిత్ ప్రకృతియొడగూడి పరమ సునిత్య మంగళమూర్తి భక్త తెత్తిగను తానాగి సర్వత్ర దలి సర్వత్ర దలి సంతైప అంత ఇల్లి హెల్తా ఇద్దారు. ఈ భగవంతనన్న సత్య సంకల్పను ఇది కెలవ విశేషగలు. ఈ విశేషగలు నావు ఫిఫ్త్ ఫోర్త్ యాక్చువల్లీ థర్డ్ నన్న థర్డ్ ఫోర్త్ ఫిఫ్త్ అదనంద ಬಂದದ್ದು ಸತ್ಯ ಸಂಕಲ್ಪ. ಸತ್ಯ ಎಂಬುವ ಶಬ್ದದಿಂದ ಶುರು ಮಾಡ್ತಾ ಇದ್ದಾರೆ. ಹೇಗೆ ಇದು ಸತ್ಯ ಅಂತ ಬರುತ್ತೆ ಅಂದರೆ ಐತ್ರೇಯ ಭಾಷ್ಯದಲ್ಲಿ ಆಚಾರ್ಯರು ಐತ್ರೇಯ ಭಾಷ್ಯದಲ್ಲಿ ಈ ಬೃಹತೀಯ ವಿಶೇಷಣವನ್ನ ಹೇಳ್ತಾ ಬರ್ತಾರೆ. ಈ ಬೃಹತೀಯ ವಿಶೇಷಣಗಳನ್ನು ಹೇಳ್ತಾ ಬರುವಾಗ ಅಲ್ಲಿ ಅಲ್ಲಿ ಅವರು ಹೇಳ್ತಾರೆ ಈ ಬೃಹತಿ ಯಾಕೆ ಇದು ಬೃಹತಿ ಏನಿದು ವಿಶೇಷ ಬೃಹತಿ ಅಂದ್ರೆ ದೊಡ್ಡದು ದೊಡ್ಡದನ್ನ ದೊಡ್ಡದಾಗ ತಿಳ್ಕೋಬೇಕು ಅಂತೆಲ್ಲ ಹೇಳಿದ್ದಾರೆ. ಬೃಹತ್ತಾಗಿ ಚಿಂತನೆ ಮಾಡಬೇಕು ಹೇಗೆ ಅಕ್ಷರ ಸಾಮ್ಯ ಇದೆಲ್ಲ ಹೇಳ್ತಾ ಬಂದ್ರು. ಏನು ಬೃಹತ್ ಅಂದ್ರೆ ಏನು ಏನು ಬೃಹತ್ ಅಂದ್ರೆ ಏನರ್ಥ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಆ ಬೃಹತಿ ಅಂಬುದು ಇದು ಹೇಗಿದ ಇದು ದೇವರ ಗುಣಗಳನ್ನ ಹೇಳುತ್ತೆ ಅಂತ ಬಂದಿದೆ. ಅಫ್ಕೋರ್ಸ್ ದೇವರ ಗುಣಗಳನ್ನ ಬೃಹತಿ ದೇವರೇ ಬೃಹತ್ತಾದವನು ಅಂತ ಬರುತ್ತೆ. ಅದು ಏನು ಅಂದ್ರೆ ಇದು ಬೃಹತಿ ಸಹಸ್ರ ಮಂತ್ರಗಳು ಆ ಭಗವಂತನನ್ನ ನಾಲ್ಕು ಮುಖಗಳನ್ನ ಉಲ್ಲೇಖ ಮಾಡುತ್ತೆ. ಇದನ್ನ ಉಲ್ಲೇಖ ಮಾಡುವಾಗ ಅಪ್ಫ್ರಂಟ್ ಐತ್ರೇಯ ಭಾಷ್ಯದಲ್ಲೇ ಅಪ್ಫ್ರಂಟ್ ಅಲ್ಲಿ ಹೇಳುವಾಗ ಉಪನಿಷತ್ತಲ್ಲೇ ಬರುತ್ತೆ. ಏಷಪಂಥ ಏತತ್ ಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯ ಏತತ್ ಸತ್ಯಂ ಅಂತ ಭಗವಂತನನ್ನ ಅಲ್ಲಿ ಈ ನಾಲ್ಕು ವಿಶೇಷ ನಾಮಗಳಿಂದ ಕರೆಸಿದ್ದಾರೆ. ಇದೇ ನಿಮಗೆ ಮುಖ್ಯ ಅಂತ. ಏನು ಈ ನಾಮಗಳು ಏಷಪಂಥ ಏಷಕರ್ಮ ಏತದ್ ಬ್ರಹ್ಮ ಏತತ್ ಸತ್ಯಂ ಇದನ್ನ ಹೇಳಿಕೊಡತ್ತೆ ಈ ಬೃಹತಿ ಅಂತ ಹೇಳ್ತಾರೆ. ಇದು ಏಷಪಂಥ ಅಂತ ಅದು ಆಚಾರ್ಯರು ಇದಕ್ಕೆ ಸುಂದರವಾದ ಅರ್ಥವನ್ನ ಕೊಟ್ಟಿದ್ದಾರೆ. ಅದನ್ನೇ ನಾವು ಇದು ನಮ್ಗೆ ಗೊತ್ತಿಲ್ಲದೆ ಇಷ್ಟೂ ಕಾಲವೂ ನಾವು ದೇವರನ್ನ ಚಿಂತನೆ ಮಾಡುವಾಗ ದೇವರ ನಾಲ್ಕು ರೂಪಗಳನ್ನ ಇಟ್ಟುಕೊಳ್ತೀವಿ. ಆ ನಾಡಿಗಳು ಅಂತ ಇವಾಗ ಶುರು ಮಾಡಿದ್ದಾಗಲೇ ನಾಡಿಗಳು ತಗೊಂಡಾಗಲೇ ನಾವು ನಾಡಿಗಳನ್ನೇ ಮುಖ್ಯ ಸುಷುಮ್ನ ತಗೊಳ್ತೀವಿ. ಸುಷುಮ್ನ ಆದ ಮೇಲೆ ನಾವು ತಗೊಳ್ಳೋದು ಪ್ರಕಾಶಿನಿ ಅಂತ ಹೇಳಿ ಪ್ರಕಾಶಿನಿ ಮುಂತಾದ ನಾಲ್ಕು ಸುತ್ತು ಒಂದು ಹೊತ್ತು ಹೇಳೋದೇ ನಾಲ್ಕು ನಾಡಿಗಳು. ಇದು ಮಾತ್ರ ಅಲ್ಲ, ಎಲ್ಲ ಯಾವ್ಯಾವ ಚಿಂತನೆ ಏನು ತಗೊಂಡ್ರು ಸಿಂಪಲ್ ಆಗಿ ನಾವು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ನಾರಾಯಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣನ ರೂಪಗಳು. ನಾರಾಯಣ ಸುತ್ತು ನಾಲ್ಕರ ವ್ಯೂಹ ನಾಲ್ಕರ ವ್ಯೂಹವನ್ನ ನಾವು ಹರಿಕಥಾಮೃತ ಸಾರದಲ್ಲಿ ಪ್ರತಿ ಪ್ರತಿ ಸಂಧಿಯಲ್ಲೂ ಬರ್ತಾನೆ ಇದ್ದದು. ಅದನ್ನ ಇಲ್ಲಿ ಇಂಟರ್ನಲೈಸ್ ಮಾಡ್ಕೊಳ್ಳೋದು, ಇಲ್ಲಿ ಅದನ್ನ ಇಟ್ಟುಕೊಳ್ಳೋದು. ಸೊ ಇದು ಹೇಳುವಾಗ ಹೇಳ್ತಾರ ದೇವರನ್ನ ಹೇಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಇದು ಯೇಷಪಂಥ ಅಂತ ತಿಳ್ಕೊಳ್ಳಿ ಅಂತ. ಯೇಷಪಂಥ ಅಂದ್ರೆ ಏನು ಅಂದ್ರೆ ಪಂಥ ಅಂದ್ರೆ ಒಂದು ಮಾರ್ಗ. ಪಂಥ ಅಂದ್ರೆ ಆ ಪಂಥರು ಈ ಪಂಥರು ಅಂತ ಹೇಳ್ತೀವಲ್ಲ, ಪಂಥ ಅಂದ್ರೆ ಆ ಒಂದು ಮಾರ್ಗ. ಇದು ಏನು ಮಾರ್ಗ ಅಂತ ಹೇಳುವಾಗ ದೇವರನ್ನ ಹಿಂದೆನು ನೋಡಿದ್ವಿ, ದೇವರು ಆ ಮಾರ್ಗ ಮಾತ್ರ ಅಲ್ಲ ಗುರಿಯೂ ಅವನೇ, ಅವನೇ ಗಮ್ಯನೂ ಅವನೇ. ಗಮ್ಯ ಅಂದ್ರೆ ಒಂದ್ ಯಾವುದನ್ನ ದ ಡೆಸ್ಟಿನೇಷನ್ ಅಂತ ಹೇಳ್ತೀವಿ. ಡೆಸ್ಟಿನೇಷನ್ ದೇವರೇ, ಮತ್ತು ಆ ಡೆಸ್ಟಿನೇಷನ್ಗೆ ಹೋಗುವ ಆ ಸಾಧನ, ಆ ಗಮ್ಯ ಸಾಧನೆಯು ಅವನೇ. ಸಾಧನೆ ಅವನೇ ಅಂದ್ರೆ ಸಾಧನೆಯನ್ನ, ಸಾಧನೆಯಲ್ಲಿ ಇದ್ದು ಆ ಸಾಧನೆಯನ್ನ ಮಾಡಿಸಿ ಅಲ್ಲಿ ಇರುವಂತಹ ಭಗವಂತನ ರೂಪೇ ಆಗ್ತಾರೆ. ಇದಕ್ಕೊಂದು ಎಕ್ಸಾಂಪಲ್ ಅನೇಕ ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಲೌಕಿಕದಲ್ಲಿ ನಮ್ಗೆ ಹೇಗೆ ಇಲ್ಲಿಂದ ಈ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಲಿಕ್ಕೆ ನಮ್ಗೆ ದೋಣಿ ಬೇಕು, ಆರ್ ಕಾರ್ ಬೇಕು, ಏನೋ ಒಂದು ಬೇಕು ನಮ್ಗೆ. ಆ ದಡವನ್ನ ನಾವು ಮುಟ್ಟಿದ ಮೇಲೆ, ದ ಡೆಸ್ಟಿನೇಷನ್ ಅನ್ನ ಮುಟ್ಟಿದ ಮೇಲೆ ಆ ಪ್ರಯೋಜನ ಇಲ್ಲ ನಮ್ಗೆ. ಆಫ್ಟರ್ ದಟ್ ವಿ ಡೋಂಟ್ ನೀಡ್ ಇಟ್, ನೀಡ್ ದಟ್. ಒಂದು ಟ್ರೈನ್ ಲಿ ಹೋದ್ರೆ ವಿ ಡೋಂಟ್ ನೀಡ್ ದ ಹೆಲ್ಪ್ ಆಫ್ ದ ಟ್ರೈನ್ ಒನ್ಸ್ ವಿ ರೀಚ್ ದ ಡೆಸ್ಟಿನೇಷನ್. ದೇವರು ಹಾಗಿಲ್ಲ. ಅದಕ್ಕೆ ದೇವರಿಗೆ ನಾವು ಮಾಡುವಾಗ ಮೆಟ್ಟಲುಗಳು ಅಂತ ಹೇಳ್ತೇವೆ. ಮೆಟ್ಟಲುಗಳಲ್ಲಿ ಸ್ಟೆಪ್ಸ್ ಸ್ಕಿಪ್, ಒಂದೊಂದು ಸೋಪಾಸನ ಅಂತ ಹೇಳ್ತೇವೆ. ಒಂದೊಂದೊಂದೊಂದೊಂದೊಂದು ಮೆಟ್ಟಲುಗಳು ನಾವು ಹತ್ತುತ್ತಾ ಹೋದರೆ ವಿ ರೀಚ್ ದ ಟಾಪ್ ಅಂದ ಮೇಲೆ ನಮ್ಗೆ ಆ ಒಂದು ಲ್ಯಾಡರ್ ಇಸ್ ಡಿಫ್ರೆಂಟ್. ಮೆಟ್ಟಲುಗಳ ಮೂಲಕವಾಗಿ ನೀವು ಮೇಲಕ್ಕೆ ಹೋಗ್ತೀರ ಅಂದ್ಕೊಳ್ಳಿ. ಮೇಲಕ್ಕೆ ನಿಂತ ಮೇಲೆ ಆ ಮೆಟ್ಟಲುಗಳು ಬೇಡ ಅಂತ ತೆಗಿಲಕ್ಕಾಗತ್ತ, ತೆಗೆದ್ರೆ ಕೆಳಗೆ ಬೀಳ್ತೀರ. ಸೊ ಸಿಮಿಲರ್ ಇಸ್, ಅವನೇ ದಾರಿ, ಅವನೇ ಗಮ್ಯ. ದೇವರ ವಿಷಯದಲ್ಲಿ ದಿಸ್ ಇಸ್ ಬೇಸಿಕಲಿ ಏನ್ ಹೇಳುತ್ತೆ, ಫೌಂಡೇಶನ್ ಅವನೇ. ಮೇಲಕ್ಕೆ ಹೋಗೋದಕ್ಕೆ ಮೇಲಕ್ಕೆ ನಾವು ಹೋಗ್ಬೇಕು ಅಂದ್ರೆ ಅದಕ್ಕೆ ಕೆಳಗಡೆ ನಮ್ಮನ್ನ ಹೊತ್ತುಕೊಳ್ಳುವನು ಅವನೇ ಇದ್ದಾನೆ. ಹೊತ್ತುಕೊಳ್ಳೋದು ಅಂದ್ರೆ ಪ್ರತಿ ಸಾಧನೆ ಒಂದೊಂದು ಹೆಜ್ಜೆ ನಾವು ಇಡಬೇಕಂದ್ರು ಆ ಒಂದೊಂದು ಹೆಜ್ಜೆ ಸಾಧನದಲ್ಲಿ ಗಮ್ಯ ಸಾಧನವೂ ಅವನೇ, ಗಮ್ಯ ಸಾಧನವೂ ಅವನೇ, ಮುಟ್ಟುವ ಗುರಿಯೂ ಅವನೇ. ಅಲ್ಲಿ ಹೋದಾಗ ನಮ್ಗೆ ಸ್ವಪ್ರಾಪ್ತಿ ಹೇಸುತ್ತ, ನಮ್ಮ ಪ್ರಾಪ್ತಿ, ನಾವು ಎಲ್ಲಿ ತಲುಪಬೇಕೋ, ಎಲ್ಲಿ ಹೋಗಿ ಸೇರಬೇಕೋ, ಆ ಒಂದು ಪ್ರಾಪ್ತಿಗೆ ಕಾರಣೀಭೂತನಾದ. ಅಲ್ಲಿ ಹೇಳೋದು ಮೆಟ್ಟಲುಗಳು ಹಾಗೆ ಅಂತಿಲ್ಲ, ಅದಕ್ಕೆ ಕಾರಣೀಭೂತನು ಅವನೇ. ಅಲ್ಲಿ ಆ ಗಮ್ಯಸ್ಥಾನವು ಅವನೇ ಅಂತ ಹೇಳುವಾಗ ಯೇಷಪಂಥ ಅಂತ ಹೇಳ್ತಾರೆ. ಇದು ಏನು ಯೇಷಪಂಥ ಅಂತ ನೀವು ಯಾರನ್ನ ಚಿಂತನೆ ಮಾಡಬೇಕು ಅಂದ್ರೆ ಸಂಕರ್ಷಣ ಅಂತ ಅಲ್ಲಿ ಹೇಳ್ತಾರೆ. ಆರ್ಡರ್ಸ್ ಕ್ರಮ ಸ್ವಲ್ಪ ಇಲ್ಲಿ ವ್ಯತ್ಯಾಸವಾಗಿದೆ ಅಷ್ಟೇ. ಫಸ್ಟ್ ಸಂಕರ್ಷಣವನ್ನ ಹೇಳ್ತಾರೆ. ಅದು ಹೇಳಿದ ಮೇಲೆ ಏತತ್ ಕರ್ಮ ಅಂತ ಹೇಳ್ತಾರೆ. ಏತತ್ ಕರ್ಮ ಅಂದ್ರೆ ಕರ್ಮ ಅಂದ್ರೆ ಏನು ಅಂತ ಆ ಕರೋತಿ ಇತಿ ಕರ್ಮ ಅಂತಾರೆ. ಹಾಗಲ್ಲ, ಕರ್ಮ ಅಂದ್ರೆ ಕರ್ ಅಂದ್ರೆ ಮಾಡುವುದು, ಕ್ರಿಯೆಗಳನ್ನ ಮಾಡುವುದು. ಮಾಡುವಾಗ ಮಾ ಅಂತ ಇದೆ. ಮಾ ಅಂದ್ರೆ ತಿಳುವಳಿಕೆಯಿಂದ ಅರಿತು ಮಾಡುವುದು, ಕರ್ಮ. ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಆ ಒಂದು ಎಲ್ಲರೂ ಚೇಷ್ಟೆಗಳನ್ನ ಮಾಡ್ತಾ, ಆ ಮನುಷ್ಯನ ಬಿಟ್ಟು ಉಳಿದ ಪ್ರಾಣಿಗಳು ಚೇಷ್ಟೆಗಳು, ವ್ಯಾಪಾರಗಳು, ಚಟುವಟಿಕೆಗಳು, ಅದಕ್ಕೇನೋ ಉಂಟು, ಅದಕ್ಕೆ ಕರ್ಮ ಮಾಡುತ್ತೆ ಅಂತ ಹೇಳಲ್ಲ. ಮನುಷ್ಯನಿಗೆ ಕರ್ಮ ಮಾಡ್ತಾನೆ, ಈ ಕರ್ಮ ಮಾಡ್ತೀವ ಅಂದ್ರೆ ತಿಳುವಳಿಕೆಯಿಂದ ಅರಿತು ಮಾಡುವ ಮೂಲಕವಾಗ ಬರುವಂತಹ ಕಾನ್ಸಿಕ್ವೆನ್ಸಸ್ ತಿಳ್ಕೊಂಡು ಮಾಡೋದು ಕರ್ಮ ಆಗುತ್ತೆ. ಏತತ್ ಕರ್ಮ ಅಂತ ಹೇಳುವಾಗ ಅದನ್ನ ಮಾಡಿಸುವಂತ ಭಗವಂತ ಯಾರು ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಆ ಏತತ್ ಕರ್ಮ ಅಂಬುದು ಅನಿರುದ್ಧ ನಾಮಕ ಭಗವಂತನನ್ನ ಕರ್ಮ ಅಂತ ಕರೀತಾರೆ. ಸೊ ಅವನು ಅವನೇ, ಬಿಕಾಸ್ ಅವನಿಗೆ ತಿಳುವಳಿಕೆಯಿಂದ ಮಾಡಿದವರು ಯಾರು, ಭಗವಂತ ಒಬ್ಬನೇ ಆಗ್ತಾನೆ. ಯಾಕಂದ್ರೆ ಒಂದು ತಿಳುವಳಿಕೆಯಿಂದ ನಮ್ಗೆ ಚೂರು ತಿಳುವಳಿಕೆ ಇದೆ ಅಷ್ಟೇ. ಪೂರ್ತಿ ತಿಳುವಳಿಕೆ, ಪೂರ್ತಿ ಕಾನ್ಸಿಕ್ವೆನ್ಸ್, ನೆಕ್ಸ್ಟ್ ಜನ್ಮದಲ್ಲಿ ಏನಾಗುತ್ತೆ, ಈ ಕರ್ಮದ ಈ ಜನ್ಮದಲ್ಲಿ ಬಂದದಕ್ಕೆ, ಇದು ಪೂರ್ತಿ. ಆಚಾರ್ಯ ಒಂದು ಕಡೆ ಹೇಳ್ತಾರೆ, ಒಂದು ವಿಷಯವನ್ನ ತಿಳ್ಕೊಬೇಕಂದ್ರೆ, ಒಂದು ಆಟಮ್ ಅನ್ನ ತಿಳ್ಕೊಬೇಕಂದ್ರೆ, ಆಟಮ್ ಅದು ಜೊತೆಯಲ್ಲಿ ಇರುವಂತ ಕನೆಕ್ಟಿಂಗ್ ಮೆಟೀರಿಯಲ್ಸ್, ಅದಕ್ಕಿರುವಂತಹ ಪ್ರಾಪರ್ಟೀಸ್, ಪೂರ್ತಿ ಒಂದು ವಿಷಯ ತಿಳ್ಕೊಬೇಕು ಚೆನ್ನಾಗಿ ಅಂದ್ರೆ ಎಲ್ಲಾ ವಿಷಯವೂ ತಿಳ್ಕೊಬೇಕು. ಹೌ ಇಟ್ ಈಸ್ ಗೋಯಿಂಗ್ ಟು ಪರ್ಫಾರ್ಮ್ ಇನ್ ಫ್ಯೂಚರ್, ಪಾಸ್ಟ್ಲಿ ಹೇಗಿತ್ತು, ನೇಚರ್ ಏನು, ಎಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಬಿ ನೋನ್. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ದೇವರೇ ಎಲ್ಲವನ್ನು ತಿಳಿದು ಮಾಡುವನು. ಅದು ಮಾತ್ರ ಇಲ್ಲ, ಕರ್ತೃತ್ವ ಅವನಿಗೆ ಸ್ವಾತಂತ್ರ್ಯ ಇರೋದು ಅವನು ಒಬ್ಬನಿಗೆ ಆಗತ್ತೆ. ಏತತ್ ಕರ್ಮ ಅಂದ್ರೆ ಅನಿರುದ್ಧ ಆಗ್ತಾನೆ. ಏತದ್ ಬ್ರಹ್ಮ ಅಂತ ಯಾಕೆ ಹೇಳ್ತಾರಂದ್ರೆ ಅಲ್ಲಿ ಹೇಳೋದು ಏನು ಅಂದ್ರೆ, ಈ ಕರ್ತೃತ್ವ ಸಗುಣಂ ಬ್ರಹ್ಮ, ಇದನ್ನ ಎಲ್ಲವೂ ಸಂಸಾರದಲ್ಲಿ ಮಾಡಿಸ್ತಾನಕ್ಕೋಸ್ಕರ ಅವನಿಗೆ ಬ್ರಹ್ಮ ಅಂತ ಹೇಳ್ತು. ಅದರಿಂದ ಬ್ರಹ್ಮ ಎಂಬ ಶಬ್ದದಿಂದ ವಾಸುದೇವ ಹೇಳ್ತಾನೆ. ಮತ್ತು ಸತ್ಯಂ, ಏತತ್ ಸತ್ಯಂ ಅಂತ ದೇವರನ್ನ ಕರೆದ. ಇಲ್ಲಿ ಸತ್ಯ ಅಂತ ಬಂದಿದೆ ಅದಕ್ಕೆ ಮುಂದೆ ಇರುವಂತ ಮೂರು ರೂಪಗಳು ಅಲ್ಲಿ ಬಂದಿದ್ದ ಕ್ರಮ. ಸತ್ಯ ಸಂಕಲ್ಪ ಅಂತ ಹೇಳುವಾಗ ಈ ಸತ್ಯ ಹೇಗ್ ಬಂತು, ಏಷಪಂತ, ಏತತ್ ಕರ್ಮ, ಏತತ್ ಬ್ರಹ್ಮ, ಏತತ್ ಸತ್ಯಂ ಅಂತ ಬಂದಿದೆ. ಸತ್ಯ ಅಂಬುದು ಪ್ರದ್ಯುಮ್ನ ರೂಪವನ್ನ ಹೇಳತ್ತ. ಪ್ರದ್ಯುಮ್ನ ಇದು ಏನ್ ಮಾಡ್ತಾನೆ, ಸತ್ಯ ಏನು, ಸತ್ಯ ಅಂದ್ರೆ ಏನು, ಸತ್ಯ ಅಂದ್ರೆ ನಾವು ಏನು ಟ್ರೂತ್ ಅಂತ ಹೇಳ್ತೀವಿ. ಸತ್ಯ ಅಂದ್ರೆ ಟ್ರೂತ್, ನೋ, ಟ್ರೂತ್ ಅಂಬುದು ಇಟ್ಸ್ ಕ್ರೂಡ್ ಮೀನಿಂಗ್. ಸತ್ಯ ಅತ್ಯಾಂಬುರ್ ಆದಿತ್ಯ ಅಂತ. ಅತ್ಯ ಅಂದ್ರೆ ಇರುವಿಕೆ, ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಅಂತ ಹೇಳ್ತೀವಿ. ಅಸ್ತಿತ್ವಕ್ಕೆ, ಅಸ್ತಿತ್ವ ಅಂದ್ರೆ ಎಕ್ಸಿಸ್ಟೆನ್ಸ್ಗೆ ತ್ಯ ಅಂತ ಹೇಳ್ತೀವಿ. ಈ ತ್ಯ ಅಂಬುದು ಯಾವ ರೀತಿಯಾಗಿ, ನಾವು ವಿ ಆಲ್ಸೋ ಎಕ್ಸಿಸ್ಟ್, ನಾವು ಇದ್ದೀವಿ. ಇವಾಗ ನಾವು ಇದ್ದೀವಿ ಅಂದ್ರೆ ಅವರ್ ಎಕ್ಸಿಸ್ಟೆನ್ಸ್ ಹೇಗಿದೆ, ನಮ್ಮ ಎಕ್ಸಿಸ್ಟೆನ್ಸ್. ನಾವು ಇದ್ದೀವಿ ಇವಾಗ, ಎಲ್ರೂ ಇದ್ದೀವಿ. ಈ ಎಕ್ಸಿಸ್ಟೆನ್ಸ್ ಇದು ವಾಸ್ತವಿಕವಾಗಿ ಇಲ್ಲ. ವಾಸ್ತವಿಕವಾಗಿ ಇಲ್ಲ ಅಂದ್ರೆ ಯಾವ ಅರ್ಥದಲ್ಲಿ, ನಮ್ಮ ಎಕ್ಸಿಸ್ಟೆನ್ಸ್ಗೆ ಪರಾಧೀನತ್ವ ಇದೆ. ಅಂದ್ರೆ ಏನು, ನಾನು ಇದ್ದೀನಿ ಅಂದ್ರೆ ನಾನು ಬರ್ಲಕ್ಕೆ, ಈ ದೇಹದಿಂದ ನಾನು ಬರ್ಲಕ್ಕೆ ನನ್ನ ಅಪ್ಪ ಅಮ್ಮ, ಅವರಿಗೆ ಅಪ್ಪ ಅಮ್ಮ, ಅವರಿಗೆ ಅಪ್ಪ ಅಮ್ಮ, ಆಮೇಲೆ ಅದರ್ ಅದರ್ ಜಸ್ಟ್ ಅಪ್ಪ ಅಮ್ಮ ಇದ್ದ ಮಾತ್ರಕ್ಕೆ ನಾನು ಹುಟ್ಟಿ ಬರೋದಿಲ್ಲ. ಅದರ್ ಥಿಂಗ್ಸ್ ದೇ ಆರ್ ಡಿಪೆಂಡೆಂಟ್ ಆನ್ ಸೋ ಮೆನಿ ಅದರ್ ಥಿಂಗ್ಸ್. ನಾನು ಬಂದ ಮೇಲೆ ನಾನು ಈವನ್ ಟು ಲಿವ್ ಹಿಯರ್, ನನಗೆ ಕೆಳಗೆ ಒಂದು ಭೂಮಿ ಬೇಕು, ಇರೋದಕ್ಕೆ ಚಂದಾಗೆ ಎಲ್ಲ ಎಲ್ಲವೂ ಬೇಕು. ಸೊ ಮೈ ಆಸ್ ಅಂಡ್ ಸಂಬಡಿ ಮೈಟಿ ಪವರ್ಫುಲ್ ದನ್ ಮೀ ಕಮ್ ಮೈಟಿ ಪವರ್ಫುಲ್ ಬೇಕಾಗಿಲ್ಲ, ಒಂದು ರೋಗ ರುಜಿನಗಳು ಬಂದ್ರೆ ವಿ ಈಸಿಲಿ ಸಕಮ್ ಟು ದಟ್. ಸೊ ನಮ್ಮ ಅಸ್ತಿತ್ವ ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ನಾವೇನೋ ಏನೋ ಇದೆ ಅಂತ ಅನ್ಕೊಳ್ತೀವಿ, ಬಟ್ ನಮ್ಮ ಅಸ್ತಿತ್ವ ಇಟ್ ಈಸ್ ವೆರಿ ವೆರಿ ಇಟ್ ಈಸ್ ಡಿಪೆಂಡೆಂಟ್ ಆನ್ ಡಿಫರೆಂಟ್ ಫ್ಯಾಕ್ಟರ್ಸ್. ಎಲ್ಲದಲ್ಲೂ ಭಗವಂತ ಇದ್ದು ಮಾಡಿಸ್ತಾನೆ. ಸೇಮ್ ಥಿಂಗ್ ಅಪ್ಲೈ ನಮ್ಮ ನಾಡಿಗಳಲ್ಲಿ, ಇಷ್ಟು ರೂಪದಿಂದ ಅವನು ಇದ್ದು ನಮ್ಮ ಇರುವಿಕೆಗೆ ಅವನೇ ಕಾರಣನಾಗ್ತಾನೆ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಅವನು ಕಾರಣ ಆಗ್ತಾನೆ. ಸೊ ನಮ್ಮ ಇರುವಿಕೆ ಹೀಗಿದೆ, ನಮ್ದು ಅಂದ್ರೆ ಚತುರ್ಮುಖನದ್ದು ಹಾಗೆ ಇದೆ. ಎಲ್ಲರ ಅಸ್ತಿತ್ವವು ಅದಕ್ಕೆ ಪರಾಧೀನವಾಗಿಯೇ ಇದೆ. ಬೇರೆ ಭಗವಂತನ ಅಸ್ತಿತ್ವ ಹೇಗೆ, ಸತ್, ಅದಕ್ಕೆ ಸತ್ಯ ಅಂತ ಹೇಳುವಾಗ ಅವನೊಬ್ಬನೇ ಸತ್ಯ. ಅಂದ್ರೆ ಅವನಿಗೆ, ಅವನ ಇರುವಿಕೆಗೆ, ಅವನ ಅಸ್ತಿತ್ವಕ್ಕೆ ಯಾವುದೂ ಕಾರಣ ಇಲ್ಲ. ಅವನು ಸ್ವತಂತ್ರ, ಸ್ವತಂತ್ರವಾದ ಅಸ್ತಿತ್ವ. ಅದಕ್ಕೆ ಸತ್ ಅಂಬೋ ಶಬ್ದದಿಂದ, ಸತ್ಯ ಅಂದ್ರೆ ಅಸ್ತಿತ್ವ, ಇರುವಿಕೆ ಅಂತ. ಸತ್ ಅಂಬೋದಕ್ಕೆ ಅರ್ಥ ಕೊಡುವಾಗ ಆಚಾರ್ಯರು ಹೇಳ್ತಾರೆ, ಅಲ್ಲಿ ಆಚಾರ್ಯ ಹೇಳೋದು ಏನು ಅಂದ್ರೆ, ನಿರ್ದುಃಖ ಅವನ ಇರುವಿಕೆ ಎಂತದ್ದು, ನಿರ್ದುಃಖವಾದದ್ದು ನಿತ್ಯ. ಇದು ಭಾಗವತದಲ್ಲಿ ಫಸ್ಟ್ ಮೊಟ್ಟ ಮೊದಲೇ ಕೊಡ್ತಾರೆ. ಸತ್ಯ ಅಂಬೋ ಶಬ್ದಕ್ಕೆ ಅವ್ರು ಕೊಡೋದು ನಿರ್ದುಃಖ ನಿತ್ಯ ನಿರತಿಶಯ ಆನಂದ ಅನುಭವ ರೂಪಂ. ಬರೀ ಒಂದು ಎಂಟಿಟಿ ಅಲ್ಲ ಅದು, ನಿರ್ಗುಣವಾದ ಎಂಟಿಟಿ ಅಲ್ಲ, ಆನಂದವನ್ನ ಕ್ಷಣ ಕ್ಷಣ ಅನುಭವಿಸುವಂತ, ದೋಷವೇ ಇಲ್ಲದಂತ, ಯಾವತ್ತೂ ದೋಷ ಇಲ್ಲ, ಯಾವತ್ತೂ ನಿತ್ಯವೂ ಇಲ್ಲ. ನಿರತಿಶಯ ಅಂದ್ರೆ ಲಕ್ಷ್ಮೀಗನ ಹಾಗೆ ಅಂತ, ನಿರತಿಶಯವಾದ ನಿರತಿಶಯ ಇಟ್ ಈಸ್ ಆನಂದ ಈಸ್ ನಾಟ್ ಲಕ್ಷ್ಮೀದೇವಿನ ಆನಂದ ಅನುಭವದಿಂದಲೇ ಇರುವಂತ ರೂಪ, ಬಟ್ ಅಲ್ಲಿ ಅತಿಶಯ ಇಲ್ಲ, ಡಿಪೆಂಡೆಂಟ್ ಆಗಿ ಅವಳು ಇದ್ದಾಳೆ. ಸೊ ದೇವರಿಗೆ ಮಾತ್ರ ಸತ್ಯ ಅಂತ ಕರೀತಾರೆ. ಸೊ ಈ ಸತ್ಯ ಸಂಕಲ್ಪ, ಅವನ ಸಂಕಲ್ಪ ಏನು, ಇಲ್ಲಿ ಏನ್ ಹೇಳಿದ್ರು ಸತ್ಯ ಸಂಕಲ್ಪ. ಸೊ ಈಗ ಬರುತ್ತದೆ ಸತ್ಯ ಸಂಕಲ್ಪ, ಅವನು ಸತ್ಯ ಸಂಕಲ್ಪ ಏನು, ತಾನು ತಾನು ಹೀಗೆ ಇರೋದು ಮಾತ್ರ ಅಲ್ಲದೆ, ಇದು ಉಪನಿಷತ್ತುಗಳಲ್ಲೇ ಬರುತ್ತೆ. ಇದು ಐತ್ರೇಯ ಭಾಷೆ, ಐತ್ರೇಯ ಉಪನಿಷತ್ತಲ್ಲಿ ಬಂದು, ಮಹೇತ್ರೇಯ ಉಪನಿಷತ್ತಲ್ಲಿ ಇದು ಬಂದ್ರೆ, ಐತ್ರೇಯ ಉಪನಿಷತ್ತಲ್ಲಿ ಕೇಳ್ತಾರೆ ದೇವರು ಅಂದ್ರೆ ಏನು, ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಗಾಡ್ ಅಂದ್ರೆ ಸತ್ಯಂ, ಸತ್ಯಂ ಜ್ಞಾನಂ ಅನಂತಂ. ದೇವರ ಲಕ್ಷಣ ಇದು, ದೇವರು ಅಂತ ಹೇಳಿದ್ರೆ ಯಾವ ಟು ಗಿವ್, ದೇವರು ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಯಾವ ಟು ಗಿವ್, ದೇವರನ್ನ ಯಾವ ಟು ಡಿಸ್ಕ್ರೈಬ್, ಸತ್ಯಂ ಅಂತ ಹೇಳೋದು. ಯಾಕೆ ಸತ್ಯಂ ಅಂತ, ಅಲ್ಲಿ ಏನ್ ಹೇಳ್ತಾರೆ ಸತ್ಯಂ, ಅವನು ಎಂತ ಸತ್ಯಂ ಅಂದ್ರೆ ಸತ್ಯ ಅಂಬೋ ಶಬ್ದದಿಂದ ಅದನ್ನು ಸತ್ಯ ಸತ್ಯ ಅಂತ ಹೇಳುವ ಮೂಲಕವಾಗ ಅನ್ನಮಯ. ನಾವು ನಾಲ್ಕನೆಯ ಸಂಧಿಯಲ್ಲಿ ಬಂದದ್ದು ಬರುತ್ತೆ ಅನ್ನಮಯ ಪ್ರಾಣಮಯ, ಅನ್ನಮಯ ಪ್ರಾಣಮಯದಿಂದ ಅನ್ನಮಯನಾಗಿ ಪ್ರಾಣಮಯನಾಗಿದ್ದ ಅಂದ್ರೆ ಏನು, ಅನ್ನಮಯ ಪ್ರಾಣಮಯ ಅಂದ್ರೆ ಏನರ್ಥ, ಅನ್ನಮಯ ಅಂತ ಹೇಳುವ ಅನ್ನಮಯ ಪ್ರಾಣಮಯ ಅಂತ ಹೇಳುವ ಮೂಲಕವಾಗ ಯಾವುದನ್ನ ಹೇಳ್ತಾರೆ ಅಂದ್ರೆ ಸೃಷ್ಟಿ ಸ್ಥಿತಿ. ಅನ್ನದಿಂದಲೇ ನಾವು ಅನ್ನದಿಂದಲೇ ಬಂದೀವಿ ನಾವು, ಅನ್ನದಿಂದಲೇ ನಾವು ಬದುಕೋದು, ಅನ್ನದಿಂದಲೇ ಅನ್ನ ಅಂದ್ರೆ ನಮ್ಗೆ ಆಶ್ರಯಭೂತನಾದಂತ ಭಗವಂತ, ಅವನಡೆ ಹೋಗ್ತೀವಿ. ಸೊ ಸೃಷ್ಟಿಯನ್ನ ಹೇಳತ್ತ, ಸ್ಥಿತಿಯನ್ನ ಹೇಳತ್ತ, ಅದು ಮಾತ್ರ ಅಲ್ಲ, ಇಲ್ಲಿ ಅನೇಕ ಮುಖದಿಂದ ಹೇಳ್ತಾರೆ. ಸತ್ಯ ಅಂಬೋದಿಂದ ಅಷ್ಟಕರ್ತೃತ್ವವೂ ಬರುತ್ತ ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತ ಸತ್ಯ ಶಬ್ದಕ್ಕೆ ಈ ಅರ್ಥವನ್ನ ಕೊಡ್ತಾರೆ. ಸತ್ ಅಂಬೋದಿಂದ ಸತ್ತಾಂ ಉತ್ಪತ್ತಿ, ಸತ್ತಾಂ ಇರುವಿಕೆ, ಇರುವಿಕೆಯನ್ನ ಉಂಟು ಮಾಡ್ತಾನೆ. ಅದಕ್ಕೆ ಅವನಿಗೆ
ಇಲ್ಲಿ ಪ್ರದ್ಯುಮ್ನ ಸತ್ಯಾಂಬೋದಿಕ ಪ್ರದ್ಯುಮ್ನ ಅಂತ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಪ್ರದ್ಯುಮ್ನ ದ್ಯುಮ್ನ ಅಂದ್ರೆ ಏನು, ದ್ಯುಮ್ನ ಅಂದ್ರೆ ಇಲ್ಲಿ ಒಂದು ಅರ್ಥ. ಒಂದೊಂದು ಕಡೆ ಆ ಕಾಂಟೆಕ್ಚುಲಿ ಅದೇ ರೂಪದಲ್ಲಿ ಇರುವಂತಹ ಒಂದು ವಿಶೇಷಗಳು ಬರುತ್ತೆ. ಅದಕ್ಕೆ ದೇವರಿಗೆ ಸ್ಥಿತಿ ಕಾರಣನಾದಂತ ಅವನಿಗೆ ಏನ್ ಹೇಳ್ತಾರಂದ್ರೆ ದ್ಯುಮ್ನ ಅಂದ್ರೆ ದ್ಯುಮ್ನ ಅಂದ್ರೆ ಪ್ರಕಾಶ, ಎಲ್ಲಾ ಪ್ರಕಾಶನ ಎಲ್ಲಾ ಕಾಣುತ್ತೆ ನೋಡಿ. ಬ್ರಹ್ಮಾಂಡದಲ್ಲಿ ಸೃಷ್ಟಿ ಮಾಡಿದ ಎಲ್ಲಾ ಪ್ರತಿ ಒಂದೊಂದು ಇವಾಗ ನಾವು ಇರೋದೆಲ್ಲ ಸ್ಥಿತಿ ಅಂತ ಹೇಳ್ತೀವಿ, ಸೃಷ್ಟಿ ಅಂತ ಹೇಳಲ್ಲ, ಸ್ಥಿತಿ ಇದು ದ ಸೈಕಲ್. ಅದಕ್ಕೆ ಕಾರಣನಾಗ್ತಾನೆ. ಸೊ ಆ ಕಾರಣದಿಂದ ಅವನಿಗೆ ಪ್ರದ್ಯುಮ್ನ ಅಂತ ಹೇಳ್ತಾರೆ. ಅದಕ್ಕೆ ಸತ್ತಾಂ ಉತ್ಪತ್ತಿಂ ವ್ಯಾಪಯತಿ, ಸತ್ತಾಂ ಇರುವಿಕೆ ಏನೇನೆಲ್ಲ ಇದೆಲ್ಲ ಸತ್ಯವೇ, ದೇ ಆರ್ ಆಲ್ ಎಕ್ಸಿಸ್ಟ್, ಇದು ಇದು ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಆಫ್ ಎನಿ ಒನ್. ಸೊ ಇದನ್ನ ಉತ್ಪತ್ತಿ ಮಾಡಿದವನು ಮತ್ತು ಸದ್ಭಾವಂ, ಸದ್ಭಾವಂ ಅಂದ್ರೆ ಅದಕ್ಕೆ ಇರುವಿಕೆ. ದೇವರು ಸೃಷ್ಟಿ ಮಾಡಿದ್ದಾನೆ, ಸತ್ತಾಂ ಉತ್ಪತ್ತಿ, ಸತ್ತ ಅಂತ ಹೇಳುವ ಸತ್ತಾ ಪ್ರದ ಅಂತ ಹೇಳ್ತಾರಲ್ಲ ಉತ್ಪತ್ತಿ, ಅದಕ್ಕೆ ಹಿ ಕ್ರಿಯೇಟೆಡ್ ಇಟ್. ಆಮೇಲೆ ಸದ್ಭಾವಂ ವ್ಯಾಪಯತಿ, ಸತ್ ಯಾ ಅಂಬೋದಕ್ಕೆಲ್ಲಿ ವ್ಯಾಪಯತಿ ತಂದು ಕೊಡುತ್ತಾನೆ, ಉಂಟು ಮಾಡಿದ್ದಾನೆ ಅಂತ. ಸದ್ಭಾವಂ ಅಂದ್ರೆ ಸ್ಥಿತಿಯನ್ನ ಮಾಡಿದ್ದಾನೆ. ಆಮೇಲೆ ಸತ್ತಿಗೆ ಅವಸಾದಂ, ಅವಸಾದ ಅಂದ್ರೆ ನಾಶ, ಅವಸಾದ ಅಂದ್ರೆ ನಾಶ. ಇದಕ್ಕೆ ನಾಶವನ್ನು ಹುಟ್ಟಿಸಿದಾನೆ, ಸ್ಥಿತಿ ಮಾಡ್ತಾನೆ, ನಾಶವು ಮಾಡ್ತಾನೆ. ಸೊ ಅವಸಾದ ಅಂದ್ರೆ ನಾಶಂ ವ್ಯಾಪತಿ ಅಂತ. ಆಮೇಲೆ ಎಚ್ಚತ್ ಸತ್ ತತ್ ಸತ್ಯ ಯಮಯತಿ ಅಂದ್ರೆ ಯಾವುದು ಯಾವುದು ಸತ್ಯವಾಗಿ ಏನೆಲ್ಲ ಇದೆಯೋ ಅದನ್ನ ಎಲ್ಲವನ್ನು ನಿಯಮನ ಮಾಡ್ತಾನೆ. ಯಾವ ಯಾವುದು ಎಷ್ಟೆಷ್ಟು ಕಾಲ ಹೇಗೆ ಹಾಗೆ ಇರಬೇಕೋ ಹಾಗಾಗಿ ಅದನ್ನ ನಿಯಮನ ಮಾಡುತ್ತಾನೆ. ಆದ ಕಾರಣದಿಂದ ಅವನನ್ನ ಸತ್ಯ ಅಂತ ಕರೀತಾರೆ. ಆಮೇಲೆ ಸತ್ ಅಂದ್ರೆ ಜ್ಞಾನ, ಸತ್ ಅಂದ್ರೆ ನಿರ್ದಿಷ್ಟವಾದದ್ದು ಅಂತ ಅರ್ಥ. ಸೊ ಸತ್ ನಿರ್ದಿಷ್ಟವಾದದ್ದು ಭಗವತ್ ವಿಶೇಷ ಜ್ಞಾನ. ಆ ಜ್ಞಾನವನ್ನ ಯಾಪಯತಿ ತಂದು ಕೊಡುತ್ತಾನೆ, ತಂದು ಕೊಡುತ್ತಾನೆ ಅಂತ. ಆಮೇಲೆ ಸಾದ, ಸಾದ ಅಂದ್ರೆ ನಾಶ ಅಂತ ನೋಡಿದೀವಿಲ್ಲ, ಆ ನಾಶಕ್ಕೆ ಕಾರಣವಾದಂತ ಅಜ್ಞಾನ ಅಂತ, ದುಃಖಕ್ಕೆ ಕಾರಣವಾದಂತ ಅಜ್ಞಾನ, ಅದನ್ನ ಯಾಪಯತಿ ಅದನ್ನ ತಂದು ಕೊಡ್ತಾನೆ. ಅಂದ್ರೆ ಅಜ್ಞಾನವನ್ನು ತಂದು ಕೊಡುತ್ತಾನೆ. ಯಾವಾಗ ಹಾಗೆ ನಮ್ಗೆ ಅಜ್ಞಾನ ಬರುತ್ತಾ ಹಾಗೆ ಅವನು ತಂದು ಕೊಡುತ್ತಾನೆ. ಆ ನಿತ್ಯ ಸಂಸಾರಿಗಳು ಒಂದು ತಮೋಯೋಗಿಗಳಿಗೆ ಯಾವಾಗ್ಲೂ ಕೊಡ್ತಾನೆ ಅವನು. ಸೊ ಅಜ್ಞಾನಂ ವ್ಯಾಪಯತಿ. ಆಮೇಲೆ ಅಜ್ಞಾನದಿಂದ ನಿತ್ಯವಾಗಿ ಇರುವಂತ ಅಜ್ಞಾನದಿಂದ ಬಂದ ಬರುತ್ತೆ, ಅಜ್ಞಾನ ಕಾರಣ ಆಗತ್ತೆ. ಸೊ ಅದನ್ನ ಮಾಡುವನು. ಆದ ಕಾರಣದಿಂದ ಆ ಒಂದು ಬಂಧಕ ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾನೆ. ಸೊ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ವ್ಯಾಪಯತಿ. ಆಮೇಲೆ ಸತ್ ಅಂದ್ರೆ ನಿರ್ದಿಷ್ಟ ಅಂತ ನೋಡಿದ್ವಿ, ದೋಷರಹಿತ ಅಂತ, ನಿರ್ದಿಷ್ಟವಾದ ಮುಕ್ತಿಯನ್ನು ಕೊಡುವವನು. ಸೊ ಅಷ್ಟ ಕರ್ತೃತ್ವ ಬರುತ್ತೆ. ಇದನ್ನ ಯಾರ ಮೂಲಕ ಮಾಡ್ತಾನವನು ಅಂತ ಹೇಳಿದ್ರೆ ಸತ್ಯ, ಸತ್ ಅಂದ್ರೆ ಸತ್ ಇತಿ ಪ್ರಾಣ ಅಂತ, ಸತ್ ಎಂಬುದಿಂದ ಮುಖ್ಯ ಪ್ರಾಣರನ್ನ ಹೇಳ್ತಾರೆ, ಸತ್ ಮುಖ್ಯ ಪ್ರಾಣ. ಆಮೇಲೆ ಟಿ ಎಂಬುದು ಟಿ ಇತಿ ಅನ್ನಂ, ಅನ್ನಂ ಅಂದ್ರೆ ಅಲ್ಲಿ ಚತುರ್ಮುಖ ಬ್ರಹ್ಮ. ಸೊ ವಾಯು ಬ್ರಹ್ಮರನ್ನ ಬ್ರಹ್ಮದೇವರನ್ನ ನಿಯಮನ ಮಾಡುತ್ತಾನ ಅಂತ ಅದು ಅರ್ಥ ಬರುತ್ತೆ. ಸತ್ಯ ಅಂದ್ರೆ ಇಲ್ಲಿ ಮಾಡುವಂತ ಅಷ್ಟ ವ್ಯಾಪಾರ ಮತ್ತು ಅದನ್ನ ಯಾರ ಮೂಲಕವಾಗಿ ಮಾಡಿಸ್ತಾನೆ, ವಾಯುಬ್ರಹ್ಮರ ಮೂಲಕ ಮಾಡಿಸ್ತಾನೆ. ಸೊ ಅವರನ್ನೂ ನಿಯಮನ ಮಾಡ್ತಾನೆ. ಅಷ್ಟೇನ ಅಂದ್ರೆ ಸತ್ ಸತ್ ಎಂಬ ಶಬ್ದದಿಂದ ಸತ್ತಿಗೆ ಮುಕ್ತ, ನಿರ್ದೋಷವಾದ ಸುಖವನ್ನ ಅನುಭವ ಮಾಡುವಂತ ಮುಕ್ತರಿಗೆ ಸತ್ ಅಂತ ಕರೀತಾರೆ. ಆಮೇಲೆ ಸ್ತ್ರೀ ಮರ್ತ್ಯ, ಹುಟ್ಟೋದು ಸಾವು, ಸಾವು ಹುಟ್ಟು ಸಾವು ಅಂಬು ಸುಳಿಯಲ್ಲಿ ಸಿಕ್ಕಿರುವಂತ ಸಂಸಾರಿಗಳು. ಸೊ ಸತ್ ಅಂದ್ರ ಮುಕ್ತರು, ಸಿ ಅಂದ್ರ ಅಮುಕ್ತರು. ಸೊ ಮುಕ್ತ ಮುಕ್ತ ನಿಯಾಮಕ, ಅಷ್ಟಕರ್ತೃತ್ವವನ್ನ ಮಾಡ್ತಾನೆ. ಅದನ್ನ ಮುಖ್ಯವಾಗಿ ಮಾಡಿಸುವಂತ ತತ್ವಾಭಿಮಾನಿಗಳಾದಂತ ಬ್ರಹ್ಮವಾಯುವರನ್ನ ನಿಯಮನ ಮಾಡ್ತಾನೆ. ಅದು ಮಾತ್ರ ಅಲ್ಲ, ಮುಕ್ತ ಅಮುಕ್ತ ಎರಡು ಪ್ರಪಂಚ ಎರಡು ವರ್ಗದವ್ರನ್ನೂ ನಿಯಮನ ಮಾಡ್ತಾನೆ. ಮುಕ್ತ ಅಮುಕ್ತ ಅಂದ್ರೆ ಎಲ್ಲವೂ ಬಂದು ಬಿಡುತ್ತೆ ಅಲ್ಲಿ, ಲಕ್ಷ್ಮಿಯಿಂದ ಎಲ್ಲ ನಿತ್ಯ ಮುಕ್ತಲಾದಂತ ಲಕ್ಷ್ಮಿಯಿಂದ ಸತ್ ಅವಳೇ ಸತ್ತು, ಸೊ ಎಲ್ಲವೂ ಬಂದ್ಬಿಡುತ್ತೆ. ಸೊ ಇದು ಇಷ್ಟೂ ಬರುತ್ತೆ, ಇಷ್ಟು ಶಬ್ದ ವಾಚ್ಯನಾಗಿ ಅವನು ಏತತ್ ಸತ್ಯಂ. ಸೊ ಬೃಹದೀ ಸಹಸ್ರ ಏನನ್ನ ಹೇಳತ್ತ, ಯಾವ ಬೃಹತ್ ಯಾವ ದೊಡ್ಡದಾದದ್ದನ್ನು ಬೃಹದೀ ಸಹಸ್ರ ಹೇಳತ್ತ ಅಂದ್ರೆ ಬೃಹತಿ ನಾಮಕ ವಾಸುದೇವನು ಅಂದ್ರೆ ಈ ವಾಸುದೇವ ಇದ್ದಾನೆ, ಅವನು ಮೋಕ್ಷಪ್ರದ. ಯತದ್ರಹ್ಮ ಅಂದ್ರೆ ಅವನೇ ಮೋಕ್ಷಕ್ಕೆ ನಮ್ಗೆ ಈ ಸಂಸಾರವನ್ನ ಕಳಚಿ ಮೋಕ್ಷಕ್ಕೆ ಕರಕೊಂಡು ಹೋಗೋಣ. ನಾಲ್ಕನೇವನು ಅಂತ ಹೇಳ್ತಾರಲ್ಲ, ಸೊ ಅವನು ವೇದ ಬ್ರಹ್ಮಾಸ್ತಾನ. ಸೊ ಇದು ನಾಲ್ಕನ್ನು ಈ ಬೃಹತಿ ಸಹಸ್ರ ಹೇಳುತ್ತೆ. ಇಷ್ಟೇನಾ? ಅಷ್ಟಕರ್ತೃತ್ವ, ಮುಕ್ತಾಮುಕ್ತ ನಿಯಾಮಕ, ಆಮೇಲೆ ಮುಖ್ಯವಾದ ಬ್ರಹ್ಮವಾಯುವರ ನಿಯಮ ಅಷ್ಟೇ ಬರುತ್ತಾ ಅಂದ್ರೆ ಹೇಳ್ತಾರ. ಅದು ಮಾತ್ರ ಇಲ್ಲ, ಈ ನಾಲ್ಕು ರೂಪಗಳು, ಈ ನಾಲ್ಕು ರೂಪಗಳು ವಾಸುದೇವ, ವಾಸುದೇವ ಅಂದ್ರೆ ಅಲ್ಲಿ ಏನಾಗತ್ತ, ವಾಸುದೇವ ಬೃಹತಿ ನಾಮಕ ವಾಸುದೇವ ಬಂದಿದ್ದಾನೆ. ಈ ವಾಸುದೇವನೇ ವಾಸುದೇವ, ವಾಸುದೇವ ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ನಾರಾಯಣ. ಅಲ್ಲ ರೀ, ನೀವು ನಾರಾಯಣ ಅಂತ ಸೆಂಟರ್ಲಿ ಹೇಳಿದ್ರೆ ಇವಾಗ ವಾಸುದೇವ ಅಂತೀರಲ್ಲ ಅಂದ್ರೆ ಅದು ವಾಸುದೇವ ನಾರಾಯಣ. ಅದು ವಾಸುದೇವ ನಾರಾಯಣ ಮೂಲ ನಾರಾಯಣ ಮೋಕ್ಷದಲ್ಲಿ ಮಾತ್ರ. ಇಲ್ಲಿ ನಾವು ನಾರಾಯಣ ಅಂತ ಹೇಳಿದ್ರೆ ವಾಸುದೇವ ನಾರಾಯಣ, ವಾಸುದೇವ ನಾರಾಯಣ, ವಾಸುದೇವ ವಾಸುದೇವ, ವಾಸುದೇವ ಸಂಕರ್ಷಣ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಅನಿರುದ್ಧ. ಈ ಒಂದು ಮುಖ್ಯವಾಗಿ ಈ ನಾಲ್ಕರ ವ್ಯೂಹ ತಗೊಂಡಿದ್ದಾರೆ, ಸುಷುಮ್ನ ಬಿಟ್ಟು ಉಳಿದ ನಾಲ್ಕನ್ನ ತಗೊಂಡಿದ್ದಾರೆ. ಈ ನಾಲ್ಕು ರೂಪದಿಂದಲೇ ಎಲ್ಲವಾಗತ್ತೆ ಅಲ್ವಾ? ಈ ನಾಲ್ಕು ರೂಪಗಳು ಬ್ರಹ್ಮಾಂಡ, ಅದನ್ನೇ ಸಿಂಧನ ಪದ್ಯದಲ್ಲಿ ಹೇಳಿದ್ದಾರೆ. ಚತುರವಿಂಶತಿ ತತ್ವಗಳು ತತ್ಪತಿಗಳೊಳಗೆ ಅಂತ ಹೇಳುವಾಗ ಅಲ್ಲಿ ನೋಡಿ ಲಾಸ್ಟ್ ಟೂ ಲೈನ್ಸ್ ನಾವು ಮಾಡಿಲ್ಲ ಅನ್ಕೊಳತ್ತೆ, ಅಲ್ಲಿ ಒಂದು ವರ್ಡ್ ಮಿಸ್ ಆಯ್ತು. ಚತುರದಶ ಲೋಕದಳು ಅಂತ ಹೇಳಿದ್ದಾರೆ. ಸೊ ದೇವರು ಅಂದ್ರೆ ಈ ಸೃಷ್ಟಿ, ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೆ ಈ ನಾಲ್ಕು ರೂಪದಿಂದಲೇ, ಈ ನಾಲ್ಕು ವಾಸುದೇವ ಸಂಕರ್ಷ ಪ್ರದ್ಯುಮ್ನ ಅನಿರುದ್ಧ, ಈ ನಾಲ್ಕು ರೂಪದಿಂದ ಈ ತತ್ವೇಶರಲ್ಲಿ ಇದ್ದುಕೊಂಡು ಜಸ್ಟ್ ಈ ಭಕ್ತಿ ಏನ್ ಥಾಟ್ ಕೊಡ್ತಾರೆ, ಸೃಷ್ಟಿ ಆಯ್ತು, ಬ್ರಹ್ಮಾಂಡ ಬಂತು, ಬ್ರಹ್ಮಾಂಡದಲ್ಲಿ ಇರುವಂತ ಎಲ್ಲವೂ ಸಮಷ್ಟಿಯಾದ 14 ಲೋಕಗಳು ಅಂದ್ರೆ ಬೇಸಿಕಲಿ ಇಲ್ಲಿ ಏನ್ ಬರುತ್ತೆ ನಿಮ್ಗೆ, ವಿರಾಟ ರೂಪ ಚಿಂತನೆಯೇ ಬರುತ್ತೆ. 14 ಲೋಕಗಳು ಅದನ್ನೇ ಚಿಂತನೆ ಮಾಡ್ತೀವಿ ನಾವು. ಸೊ ಇಷ್ಟು ಲೋಕದಲ್ಲಿ ಇರುವಂತ ತತ್ವಾಭಿಮಾನಿ ದೇವತೆಗಳು, ಈ ತತ್ವಾಭಿಮಾನಿ ದೇವತೆಗಳಲ್ಲಿ ಇವನಿದ್ದಾನೆ. ಚತುರದಶ ಲೋಕದಳು ಜೀವ ಪ್ರತತಿಗಳ ಸಂರಕ್ಷಿಸುವನು, ಜೀವ ಪ್ರತತಿಗಳ ಸಿಂಧಿನ ಪದ್ಯದಲ್ಲಿ ಅಂತ ಹೆತ್ತುಕೊಂಡಿರ್ತಾ ಇದ್ದೀನಿ. ಸಂರಕ್ಷಣೆಯನ್ನು ಮಾಡ್ತಾನೆ ಅಂದ್ರೆ 14 ಲೋಕದಲ್ಲಿ ಕೆಳಗಿನ ಇರುವಂತ ಪಾತಾಳ ಲೋಕದಿಂದ ಸತ್ಯಲೋಕ ತನಕ ಇರುವಂತ ಇಷ್ಟು ಲೋಕದಲ್ಲಿ ಇರುವಂತ ಇಷ್ಟು ಜೀವಗಣಗಳಿಗೆ ಇಷ್ಟು ತತ್ಯೇಶರು ಎಲ್ಲಾ ಕಡೆ, ಅದು ನಾವು ನೋಡಿದ್ವಿ, ಒಂದೊಂದು ಕಡೆಯನ್ನು ತತ್ವಗಳು ಇರುತ್ತೆ, ಒಂದೊಂದು ಒಂದು ನುಕ್ ಅಂಡ್ ಕಾರ್ನರ್ ತತ್ವಗಳಿರುತ್ತೆ. ಆ ಒಂದೊಂದು ತತ್ವಗಳು ಅಂದ್ರೆ ಒಂದೊಂದು ತತ್ವದಲ್ಲಿನೂ 24, ಒಂದೊಂದು ತತ್ವದಲ್ಲಿನೂ ಅಗೇನ್ 24 ತತ್ವಾಭಿಮಾನಿಗಳು ದೇವತೆಗಳು ಎಲ್ಲ ಕಡೆನೂ ಇದ್ದಾರೆ ಅಂತ ಫಸ್ಟ್ ಒಂದು ವ್ಯಾಪ್ತ ದರ್ಶನವನ್ನ ಕೊಟ್ಟುಬಿಟ್ಟು ಇದು ಎಲ್ಲವೂ ನಮ್ಗೆ ಕಾಂಪ್ರಿಹೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಆಫ್ ದಟ್ ಈ ದೇಹ, ಅದಕ್ಕೆ ಸದೃಶವಾದ ಈ ದೇಹವನ್ನ ಇಟ್ಟುಕೊಳ್ತೀವಿ. ಈ ದೇಹದಲ್ಲಿ ನೀವು ಚಿಂತನೆ ಮಾಡಿ, ಈ ದೇಹದಲ್ಲಿ ಇಲ್ಲಿ ದ ಕನೆಕ್ಟಿಂಗ್ ಪಾಯಿಂಟ್ ನಮ್ಗೆ ಬರೋದು ನಾಡಿಗಳನ್ನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ನಾಡಿಗಳಲ್ಲಿ ಇದ್ದಾನೆ, ಹೀಗೆ ನೀವು ಚಿಂತನೆ ಮಾಡಿ ಅಂತ ಇಲ್ಲಿ ಕರ್ತಾ ಇದ್ದಾರೆ. ಸೊ ಇದು ಮಾತ್ರ ಇಲ್ಲ, ಏನ್ ಇನ್ನು ಏನ್ ಮಾಡ್ತಾನೆ ಇವನು, ಇಷ್ಟೇನ ಮಾಡ್ತಾನಂದ್ರೆ ಇಲ್ಲಿ ಹೇಳ್ತಾರೆ. ಅದು ಮಾತ್ರ ಇಲ್ಲ, ಅಷ್ಟ ವ್ಯಾಪಾರ ಇಷ್ಟು ಹೇಳಿದಂತೆ, ಅಷ್ಟ ವ್ಯಾಪಾರ ತತ್ವಾಭಿಮಾನಿ ದೇವತೆಗಳು ಮುಕ್ತಾಮುಕ್ತ ನಿಯಮಕತ್ವ ಇಷ್ಟು ಮಾಡೋದು ಮಾತ್ರ ಇಲ್ಲ, ಯಾವಾಗ್ಲೂ ಆಗತ್ತ. ಇದಕ್ಕೆ ಹೇಳ್ತಾರೆ ಈ ನಾಲ್ಕು ರೂಪಗಳೇನೆ ತಕೊಳ್ಳಿ, ಈ ನಾಲ್ಕು ರೂಪಗಳು ಸೃಷ್ಟಿ ಸ್ಥಿತಿ ಲಯ ಮೋಕ್ಷ ಇದು ಮಾತ್ರ ಇಲ್ಲ, ಈ ಅಷ್ಟ ವ್ಯಾಪಾರ ಮಾತ್ರ ಇಲ್ಲ, ಇಲ್ಲಿ ಇನ್ನು ಮೂರು ಕಾಲಗಳು, ಮೂರು ಅವಸ್ಥೆಗಳು, ಮೂರು ಅವಸ್ಥೆಗಳು. ಪ್ರತಿ ಒಂದು ವ್ಯಕ್ತಿಗೇನು ಮೂರು ಜಾಗ್ರ ಸ್ವಪ್ನ ಸುಷುಪ್ತಿ ಎಂಬ ಅವಸ್ಥೆಗಳು ಸಂಸಾರದಲ್ಲಿ ಆಗ್ತಾ ಇರುತ್ತೆ ದೇವತೆಗಳನ್ನ ಬಿಟ್ಟುಬಿಡೋ ಮೇಲೆ. ಈ ಅವಸ್ಥೆಗಳನ್ನ ದೇವತೆಗಳ ಮೂಲಕ ಮಾಡ್ತಾ ಇದ್ದಾರೆ. ಸೊ ಈ ಸೃಷ್ಟಿ ಆ ಒಂದು ಮೂರು ರೂಪ ತಗೊಂಡ ನೀವು ವಿಶ್ವ ತೇಜಸ ಪ್ರಾಜ್ಞ ಅಂತ ಹೇಳ್ತೀವಿ. ವಿಶ್ವ ತೇಜಸ ಪ್ರಾಜ್ಞ ಎಂಬ ರೂಪಗಳು ಎಲ್ಲಿಂದ ಬರುತ್ತೆ, ತಿರುಗಾನೋ ಅದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ. ನಾಲ್ಕನೇದು ತುರಿಯ, ನಾಲ್ಕನೇ ರೂಪ ವಾಸುದೇವ ಅಂತ ಹೇಳ್ತೀವಿ, ತುರಿಯ ರೂಪ, ಇದನ್ನ ಹೊಂದಬೇಕಾದ ರೂಪ. ಸೊ ಇದೇ ತಿರುಗಾ ಬಂತು ನಮ್ಗೆ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ಇದೇ ನಮ್ಗೆ ಇದೇ ಮೂರು ಬರುತ್ತೆ. ಇದಕ್ಕೆ ಸಂಬಂಧವಾಗಿ ಅವತಾರಗಳು ಇದೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧವಾದ ಅವತಾರಗಳು ತಕೊಂಡ್ರೆ ವಿಶ್ವ ವಿಶಾಲವಾಗಿ ಹೇಳ್ತಾರೆ, ಸೃಷ್ಟಿ ಸ್ಥಿತಿ ಲಯ ಮೋಕ್ಷ ವಿಶ್ವ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯ ಅವಸ್ಥೆ. ಇದಕ್ಕೆ ಹೇಳುವಾಗೆ ಅದಕ್ಕೆ ದಶಾವತಾರದಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ರಾಮ ನೃಸಿಂಹ ವರಾಹ ನಾಲ್ಕನ್ನೇ ಹೇಳ್ತಾರೆ. ಇದನ್ನೇ ಅಕಾರ ಉಕಾರ ಮಕಾರ ನಾದ ಅದೇ ಹೇಳ್ತಾರೆ, ಕ್ರಮಗಳು ಸ್ವಲ್ಪ ವ್ಯತ್ಯಾಸ ಆಗ್ತಾ ಬರುತ್ತೆ. ಆರ್ಡರ್ ಅನಿರುದ್ಧ ಪ್ರತಿಮಾ ಸಂಕರ್ಷಣ ಈ ಆರ್ಡರ್ಸ್ ಚೇಂಜ್ ಆಗುತ್ತೆ ಹೊರತು ಮಾಡುವ ಕಾರ್ಯಗಳು. ಹಾಗೇನೆ ಇನ್ನೊಂದು ರೀತಿಯಿಂದ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಹೇಳ್ತಾರೆ. ಸೊ ಹೀಗೆ ಹೀಗೆ ದೇವರು ನಾಲ್ಕು ರೂಪಗಳು, ಈ ನಾಲ್ಕು ರೂಪ ಇದು ಮಾತ್ರ ಎಲ್ಲ ನಿಮ್ಗೆ ವ್ಯಾಪ್ತಿ ಸಂಧಿಯಲ್ಲಿ ಹೋಗಿ ನೋಡಿದ್ರೆ, ಇವಾಗ ನೀವು ವ್ಯಾಪ್ತಿ ಸಂಧಿಯನ್ನ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಪದ್ಯ ಬರುತ್ತೆ, ವಿದ್ಯೆ ತಾನೆಂದೆನಿಸಿಕೊಂಬನು ಅಂತ. ಅಲ್ಲಿ ಅಲ್ಲಿ ಅದಕ್ಕೆ ನೀವು ಇವಾಗ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಬೇರೆ ಅರ್ಥನೇ ಬರುತ್ತೆ. ವಿದ್ಯೆ ತಾನೆಂದೆನಿಸಿಕೊಂಬ ನಿರುದ್ಧ ದೇವನು ಅದು ಹೇಳುವಾಗ ಕೊನೆಯಲ್ಲಿ ಬರುತ್ತೆ ಈ ನಾಲ್ಕು ರೂಪಗಳು. ಅನವದ್ಯ ರೂಪ ಚತುಷ್ಟಯಗಳ ಅರಿತವನೇ ಪಂಡಿತನು ಅಂತ ಬರ್ತದೆ. ಬರೀ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸೇವ ಇದು ನಾವು ತಿಳ್ಕೊಂಡಿದ್ವಿ, ನಿರ್ವಚನ ತಿಳ್ಕೊಂಡಿದ್ದೀವಿ, ನಾವು ಪಂಡಿತರ ಅಂದ್ರೆ ಇಲ್ಲ. ಹೀಗೆ ಬೃಹತಿ ಪ್ರತಿಪಾದ್ಯನಾಗಿ ಅವನಿದ್ದಾನೆ ಅಂತ ಭಗವಂತ ವಾಸುದೇವ ನಮ್ಮೊಳಗೆ ಇದ್ದಾನೆ. ಹೀಗೆ ನಾವು ತಿಳ್ಕೋಬೇಕಂತ. ಹೀಗೆ ತಿಳ್ಕೊಂಡವನು ಪಂಡಿತನು. ಅಲ್ಲಿ ನೀವು ತಿರ್ಗಾ ನೋಡಿದ್ರೆ ಇವಾಗ ಅದಕ್ಕೆ ಮೀನಿಂಗ್ ನೀವು ಹೋಗಿ ನೋಡಿದ್ರೆ ವಿದ್ಯಾ ಅಂದ್ರೆ ಅಲ್ಲಿ ಅದು ಏನ್ ಬರುತ್ತ, ವಿದ್ಯಾ ಅಂಬುದು ಅಹಂಕಾರ ತತ್ವದಲ್ಲಿ ಇದ್ದು, ವಿದ್ಯಾ ಏನಂದ್ರೆ ಹೇಳ್ತಾರ ಅನಿರುದ್ಧ ಏನು ಮಾಡ್ತಾನಂದ್ರೆ ಅಹಂಕಾರ ತತ್ವಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಇರುವಂತ ಅಹಂಕಾರ ತತ್ವದಲ್ಲಿ ಇದ್ದು ಅಹಂ ನಾನು, ಅಹಂ ಸುಖಿ, ಅಹಂ ಜ್ಞಾನಿ ಅಂಬೋದನ್ನ ಒಳ್ಳೆ ಕಾರ್ಯಗಳು ಮಾಡ್ತಾ ಮಾಡ್ತಾ ನಾನು ನನಗೆ ಅಂತ ಬಂದ್ರೆ ಅದು ಅವಿದ್ಯೆ ಆಗತ್ತೆ. ವಿದ್ಯಾ ಅಂದ್ರೆ ನಾನು ದಾಸ, ಅವನು ಈಶ, ಅವನು ಕೊಡ್ತಾ ಇದ್ದಾನೆ, ಅವನು ಒಳಗೆ ಇರುವಂತ ಈ ಒಂದು ವಿದ್ಯೆಯನ್ನ ಅಭಿವ್ಯಕ್ತ ಮಾಡ್ತಾ ಇದ್ದಾನೆ ಅಂಬೋದು ವಿದ್ಯೆ ಆಗತ್ತ. ಅದು ಆ ವಿದ್ಯೆಯನ್ನ ಅನಿರುದ್ಧ ಮಾಡ್ತಾನೆ ಅಹಂಕಾರ ತತ್ವದಲ್ಲಿ ಇದ್ದು. ಅದೇ ಒಂದು ಬುದ್ಧಿಯಿಂದ ದೃಢ ಮಾಡ್ಕೊಳ್ತಾನೆ. ಹಾಗೆ ಬುದ್ಧಿ ಅಂದ್ರೆ ಅದಕ್ಕೆ ನಮ್ಮಲ್ಲಿ ಗುರುಗಳಿಗೆ ಇವಾಗ್ಲೂ ಕರೀತಾರಂತ ಅನ್ಕೊಂಡಿದ್ದೀನಿ. ಸ್ವಾಮಿಗಳಿಗೆ ಎಲ್ಲ ಕೆಲವು ಕಡೆ ಬುದ್ಧಿ ಬುದ್ಧಿ ಅಂತಾನೆ ಕರೀತಾರೆ. ಯಾಕೆಂದ್ರೆ ಗುರು ಮೂಲಕವಾಗಿ ದೃಢ ಆಗಬೇಕಂತೆ, ಯುಕ್ತಿ ಬಲದಿಂದ ಹೇಳ್ತಾರೆ. ಏನು ಜ್ಞಾನ ಹೇಗಾಗತ್ತಂದ್ರೆ ಆ ಪರಿಪ್ರಶ್ನೆ ಮತ್ತು ಆ ಒಂದು ಇದು ಡಿಸ್ಕಷನ್ ಮೂಲಕವಾಗಿ ಗುರು ಶಿಷ್ಯ ಅದು ಮೂಲಕ ಆಗೋದು ಅದು ಬುದ್ಧಿ ಆಗತ್ತೆ. ಸೊ ಅದಕ್ಕೆ ಬುದ್ಧಿಯಿಂದ ದೃಢ ಆಗಬೇಕು ಅಂತ. ದೃಢ ಆದ ಮೇಲೆ ಬರೋದು ಭಗವಂತನ ವಿಷ್ಣು ಪ್ರಸಾದ, ವಿಶೇಷವಾದ ಪ್ರಸಾದದಿಂದ ಸಿದ್ಧಿ ಆಗತ್ತೆ. ಏನು ಸಿದ್ಧಿ ಅಂತಾರೆ, ಇವಾಗ ಅದೇ ಅಹಂಕಾರ ತತ್ವದಿಂದ ಸ್ವಲ್ಪ ಮೇಲಕ್ಕೆ ಹೋದಾಗ ಸಿದ್ಧಿ ಬರೋದು ನಮ್ಗೆ ಈ ಒಂದು ವಿಜ್ಞಾನ ತತ್ವ ವಾಯುದೇವರ ಅನುಗ್ರಹದಿಂದ, ಆ ಒಂದು ದೇವರ ಅನುಗ್ರಹದಿಂದ ಆ ಬುದ್ಧಿಯು ಕೆಲವೊಮ್ಮೆ ದುರ್ವಿಷಯದಲ್ಲಿ ಹೋಗ್ಬಿಡತ್ತೆ. ಬುದ್ಧಿ ದೃಢ ಆದ ಬುದ್ಧಿ ಇದ್ರೂ ಪಾಂಡಿತ್ಯ ಬಲದಿಂದ ದುರ್ವಿಷಯಕ್ಕೆ ಹೋಗುವ ಚಾನ್ಸಸ್ ಉಂಟು. ಆದ ಕಾರಣದಿಂದ ದೇವರ ಪ್ರಸಾದ, ದೇವರ ಅನುಗ್ರಹ ಅದು ಚಿತ್ತದಲ್ಲಿ ಅದೇ ಭಗವಂತನ ಪ್ರಸಾದ ಅಂತ ಹೇಳ್ತಾರೆ. ಆ ಪ್ರಸಾದದಿಂದ ಅದ್ ಬರತ್ತಂತ ಆವಾಗ ವಿದ್ಯೆ ಸಿದ್ಧ ಆಗತ್ತೆ. ಅದು ಬೆಳೀತಾ ಬೆಳೀತಾ ಆತ್ಮ ಸಾಕ್ಷಾತ್ಕಾರ ಆಗತ್ತೆ. ಆಮೇಲೆ ಪ್ರಸಿದ್ಧಿಯಿಂದ ದರ್ಶನ ಚಂದ ದೇವರ ದರ್ಶನ ಆಗುತ್ತೆ. ಹೀಗೆ ಅಲ್ಲಿನೂ ನಾಕಾಗತ್ತೆ, ವಿದ್ಯೆಗಳಲ್ಲಿನೂ. ಸೊ ಹೀಗೆ ನೀವು ಎಲ್ಲಿ ಯಾವ ರೀತಿಯಿಂದ ತಗೊಂಡ್ರು ಇದು ನಾಕೆ ಆಗತ್ತೆ. ಇದನ್ನೇ ಅವರು ಬೃಹತಿ ಅಂತ ಕರೀತಾರೆ. ಸೊ ಈ ಬೃಹತಿ ನಾಮಕ, ಸೊ ಇವನು ಸತ್ಯ ಸಂಕಲ್ಪ, ಇವನನ್ನೇ ಹೀಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪನು ಸದಾ, ಇವಾಗ ಇಷ್ಟು 72,000 ನಾವು ತಿಳ್ಕೊಂಡಿದ್ದೀವಿ. ಇದು ಜೊತೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಹೇಳ್ತಾರೆ. ಸತ್ಯ ಸಂಕಲ್ಪನು ಸದಾ 72,000 72,000 ನಾಡಿಗಳಲ್ಲಿ ಈ ನಾಡಿಗಳಲ್ಲಿ ಒಂದೊಂದು ನಾಡಿಯಲ್ಲಿನೂ ಒಂದೊಂದು ನಾಡಿಗಳಲ್ಲಿನೂ 24 ತತ್ವಗಳು ಇದೆ. ಇದು ಹೇಗೆ, ಇದನ್ನ ಈ ವರ್ಷಿಗೆ ಹೇಗೆ ಅಂದ್ರೆ ಬೃಹತಿ ಸಹಸ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು. ಹೇಗೆ ಅಂದ್ರೆ ನೀವು ನೋಡಿ, ಫಸ್ಟ್ ಪದ್ಯದಲ್ಲಿ ಸೆಕೆಂಡ್ ಪದ್ಯದಲ್ಲಿ ನಿಮ್ಗೆ 36,000 ಅನ್ನೇ ತಗೊಂಡಿದ್ದ, ದ ವೇ ದೇ ಹಾವ್ ಟೇಕನ್ ಇಟ್. ಅದು ಯಾಕೆ ಅಂದ್ರೆ ಒಂದು ಬೃಹತಿ ಸಹಸ್ರ ಮಾಡೋದು ಹಾಗೆ ಒಂದು ಅಕ್ಷರ ತಗೊಂಡು ಫಸ್ಟ್ ಕ ಅಂತ, ಫಾರ್ ಎಕ್ಸಾಂಪಲ್ ಕ ಅಂತ ತಕೊಂಡ್ರೆ ತಕೊಳ್ಳಿ, ಕ ಅಂತ ತಕ್ಕೊಂಡು ಅದಲ್ಲಿ ಇರುವಂತ ಸ್ವರ ವ್ಯಂಜನವನ ಕಕಾರ ಅಕಾರ ಎರಡು ಇದೆ. ಸೊ ಅದನ್ನ ಎರಡಾಗಿ ಮಾಡ್ತಾರೆ. ಒಂದು ಅಕ್ಷರವನ್ನ ತಕೊಂಡು ಅದನ್ನ ಅಲ್ಲಿ ಇರುವಂತಹ ಸ್ವರ ವ್ಯಂಜನ ಸೆಪರೇಟ್ ಮಾಡ್ತಾರೆ. ಹಾಗೇನೆ ಇಲ್ಲಿನೂ ಒಂದು 24 ತತ್ವಗಳು ಅಂತ ತಕೊಂಡ್ರೆ, ಒಂದು ನಾಡಿಯಲ್ಲಿ 24 ತತ್ವಗಳು, ಆ 24 ತತ್ವಗಳು ಅದನ್ನ ಅಲ್ಲಿ ಇರುವಂತ ಪುರುಷ ರೂಪ ಸ್ತ್ರೀ ರೂಪ ತಕೋಬೇಕು. ಅದನ್ನ ಅಗೇನ್ ಅಂದ್ರೆ ಅದನ್ನ ಏನ್ ಬೇಸಿಕಲಿ ಏನಾಗತ್ತೆ ಅಂದ್ರೆ, ಪುರುಷ ದೇವತೆಗಳು 24 ದೇವತೆಗಳು, 24 ತತ್ವಗಳು, 24 ತತ್ವಾಭಿಮಾನಿ ದೇವತೆಗಳು, ಅಲ್ಲಿ ಅವರ ಅವರ ಜತೆ ಜತೆ ಇರುವಂತ ಅವರ ಪತ್ನಿಯರು, ಸ್ವರಕ್ಕೆ ಸಂಬಂಧ ದೇವತೆಗಳು ಪುರುಷ ದೇವತೆಗಳು, ಆ ವ್ಯಂಜನಕ್ಕೆ ಸದೃಶವಾದ ಸ್ತ್ರೀ ದೇವತೆಗಳು, ಒಂದೊಂದು ತತ್ವದಲ್ಲಿನೂ ಇರೋದು ಏನಂದ್ರೆ ಒಂದೊಂದು ತತ್ವದಲ್ಲಿನೂ ಅವರು ಪೇರ್ಸ್ ಆಗಿ ಇರ್ತಾರೆ. ಸೊ ಆದ ಕಾರಣದಿಂದ ಒಂದೊಂದು ತತ್ವದಲ್ಲಿನೂ 48 24 ತತ್ವಗಳು ಅಂದ್ರೆ 24 ಇಂಟು ಅಲ್ಲಿ ಒಂದೊಂದಲ್ಲಿ ಎರಡೆರಡು, ಸೊ 48 ಆಗತ್ತೆ ಒಂದು ನಾಡಿಯಲ್ಲಿ. ಒಂದು ನಾಡಿಯಲ್ಲಿ ಇಟ್ ಇಸ್ ಒಂದು ನಾಡಿಯಲ್ಲಿ ಎಲ್ಲಾ ತತ್ವಗಳು ಇದೆ ಅಂದ್ರೆ 24 ತತ್ವಗಳಿದೆ. ಆ 24 ತತ್ವದಲ್ಲಿ 24 ಪುರುಷ ದೇವತೆಗಳು, 24 ಸ್ತ್ರೀ ದೇವತೆಗಳು ಪೇರ್ಸ್. ಅವು ಇಬ್ರು ಇರಬೇಕಂದ್ರೆ ಭಗವಂತ ಅದೇ ಆ ಒಂದೊಂದು ನಾಡಿಯಲ್ಲಿನೂ ಇವಾಗ 48 ರೂಪದಿಂದ ಇದ್ದಾನೆ. 48 ಇಟ್ಸ್ ನಾಟ್ 72,000 ಇನ್ನೂ ಒಳಗೆ ಒಳಗೆ ಹೋಗ್ತಾರೆ. 48 ರೂಪದಿಂದ ಇದ್ದಾನೆ ಒಂದೊಂದು ನಾಡಿಯಲ್ಲೂ 48 ರೂಪದಿಂದ ಇದ್ದಾನೆ. ಸೊ ಯು ಜಸ್ಟ್ ಮಲ್ಟಿಪ್ಲೈ ದಟ್, ಒಂದು ನಾಡಿಯಲ್ಲಿ 48 ಅಂದ್ರೆ 72,000 ಮಲ್ಟಿಪ್ಲೈ ಮಾಡಿ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ಯ ಸಂಕಲ್ಪನು ಸದಾ 72,000 34,56,000 ಅಂದ್ರೆ 3456 ಬರುತ್ತೆ, 34,56,000 ಅಂತ ಹೇಳ್ತಾ ಇದ್ದಾರೆ. 34,56,000 ಬರುತ್ತೆ. ಸೊ ಇಷ್ಟು ರೂಪದಿಂದ ಭಗವಂತ ಹೇಗಿದ್ದಾನೆ, ಚಿತ್ರಕೃತಿಯೊಡಗೂಡಿ, ಚಿತ್ರಕೃತಿಯೊಡಗೂಡಿ ಅವನು ಲಕ್ಷ್ಮೀದೇವಿ ವಿಶೇಷವಾಗಿ ಇಲ್ಲಿ ಚಿತ್ರಕೃತಿ ಅಂತ ಹೇಳ್ತಾರೆ. ಆ ಚಿತ್ರಕೃತಿ ಅಂದ್ರೆ ಶ್ರೀರೂಪದಿಂದ ಇದ್ದಾನೆ, ಸತ್ವರೂಪ ಸತ್ವಾಭಿಮಾನಿ ಸತ್ವಗುಣದ ಅಭಿಮಾನಿ ಆದಂತ ಶ್ರೀರೂಪದಿಂದ ಚಿತ್ರಕೃತಿಯೊಡಗೂಡಿ ಪರಮ ಸುನಿತ್ಯ ಅಂದ್ರೆ ಅಂದ್ರೆ ಏನಾಗತ್ತೆ ಅಂದ್ರೆ ಇಷ್ಟು ರೂಪ ಇದೆಲ್ಲ 34,56,000 ರೂಪಗಳು, 3456,000 ರೂಪಗಳಿಂದ ಇಷ್ಟು ರೂಪ ಲಕ್ಷ್ಮೀ ರೂಪವೂ ಇದೆ. ಇಲ್ಲಿ ಇಷ್ಟೇ ಹೇಳ್ತಾ ಇದ್ದಾರೆ, ಇಷ್ಟು ರೂಪ ಲಕ್ಷ್ಮೀ ರೂಪ ಇದೆ. ಈ ಲಕ್ಷ್ಮೀ ರೂಪದಲ್ಲಿನೂ ಇಷ್ಟು ರೂಪದಿಂದ ಅವನು ಭಗವಂತ ಇದ್ದಾನೆ. ಇಷ್ಟು ತತ್ವದಲ್ಲಿ ಲಕ್ಷ್ಮೀ ರೂಪಗಳಿದೆ, ಲಕ್ಷ್ಮೀ ರೂಪದಲ್ಲಿ ಲಕ್ಷ್ಮೀ ನಾಮಕನಾಗೆ ಅವನೇ ನಿಂತಿರ್ತಾನೆ. ಸೊ ಲಕ್ಷ್ಮಿಯೊಡಗೂಡಿ ಅಂದ್ರೆ ಎರಡು ರೀತಿಯಿಂದಲೂ ಅರ್ಥ ಆಗತ್ತೆ. ಸೊ ಇಷ್ಟು ರೂಪದಿಂದ ಅವನು ಚಿತ್ರಕೃತಿಯೊಡಗೂಡಿ. ಸೊ ಇದು ಯಾಕೆ ಸತ್ಯ ಸಂಕಲ್ಪನೆಗೆ ಸೃಷ್ಟಿ ಮುಂತಾದೆಲ್ಲ ಹೇಳ್ಬೇಕಾಗಿದೆ ಅಂದ್ರೆ, ಇಲ್ಲಿ ಚಿತ್ರಕೃತಿಯೊಡಗೂಡಿ ಅಂತ ಹೇಳುವಾಗ ಅವನು ಸೃಷ್ಟಿಯಿಂದ ಮಾಡಿರ್ತಾನೆ. ಸೃಷ್ಟಿ ಮಾಡುವಾಗ ಲಕ್ಷ್ಮಿಯ ಉಪಾದಾನ ಕಾರಣ, ಉಪಾದಾನ ಭಗವಂತ ನಿಮಿತ್ತ ಕಾರಣ. ಉಪಾದಾನ ಕಾರಣ ಏನು, ಈ ಒಂದು ಜಡ ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀ ದೇವಳು, ಅವಳು ಚಿತ್ ಪ್ರಕೃತಿ. ಸೊ ಆ ಚಿತ್ ಪ್ರಕೃತಿ ಇವಳ ಜೊತೆ ಕೂಡಿ ಇವನು ಸೃಷ್ಟಿ ಮುಂತಾದ ಎಲ್ಲವೂ ಮಾಡಿಸ್ತಾ ಇದ್ದಾನೆ. ಚಿತ್ ಪ್ರಕೃತಿಯೊಡ ಕೂಡಿ ಪರಮ ಸುನಿತ್ಯ ಮಂಗಳ, ಪರಮ ಸುನಿತ್ಯ ಮಂಗಳ, ಪರಮ ಸುನಿತ್ಯ ಸುನಿತ್ಯ ಅಂತ ಹೇಳ್ತಾರೆ. ಸುನಿತ್ಯ ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಮ ನಿತ್ಯ ಬೇಕಾದ ತಕೋಬಹುದು. ಪರಮ ನಿತ್ಯ ಅಂದ್ರೆ ನಿತ್ಯ ತಾನೆ, ಮೂಲ ಪ್ರಕೃತಿ ನಿತ್ಯ, ಲಕ್ಷ್ಮೀ ನಿತ್ಯ, ನಾರಾಯಣ ನಿತ್ಯ ಅಷ್ಟೇ ಅಲ್ಲ ಹೇಳ್ತಾರಂದ್ರೆ, ಇಲ್ಲ ಇಲ್ಲ ಇಲ್ಲಿ ಹೇಳೋದು ಪರಮ ಸುನಿತ್ಯ ಅಂತ. ಸುನಿತ್ಯ ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ, ನಮ್ಮ ಜೀವದಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಜೀವದಲ್ಲಿನೂ ಭಗವಂತ ಇಷ್ಟಿಷ್ಟು ರೂಪದಿಂದಲೂ ಇದ್ದಾನೆ. ಅವನು ಪರಮ ಸುನಿತ್ಯ, ನಿತ್ಯವಾದ ಜೀವ ನಿತ್ಯ. ಆ ಜೀವದಲ್ಲಿ ಇವನು ಜೀವನ ಜೊತೆಯಲ್ಲಿ ಅವಿಚ್ಛ ನಿತ್ಯ, ನಿತ್ಯ ಅಂದ್ರೆ ನಿತ್ಯ ಮುಕ್ತಳು ಅಂತ ಹೇಳ್ತೇವೆ. ನಿತ್ಯ ನಿತ್ಯ ಅಂದ್ರೆ ನಿತ್ಯ ಎಲ್ಲದಲ್ಲಿನೂ ನಿತ್ಯ, ಕಾಲ ಎಲ್ಲ ಕಾಲದಲ್ಲಿನೂ ನಿತ್ಯವಾಗಿದ್ದಾನೆ, ಎಲ್ಲ ದೇಶದಲ್ಲಿನೂ ಅಂದ್ರೆ. ಯಾಕೆ ಅಂದ್ರೆ ಬಿಂಬನಲ್ಲಿ ಇರುವಂತ ಬಿಂಬ ನಿತ್ಯ ಬಿಂಬನಲ್ಲಿ, ಸೊ ರಾಧರಿ ಕೆಂಟೇಕಿಟಸ್ ನಿತ್ಯ ಸುನಿತ್ಯ ಅಂದ್ರೆ ನಿತ್ಯವಾದ ಬಿಂಬದಲ್ಲಿ, ಪ್ರತಿಬಿಂಬದಲ್ಲಿ ಅವನು ನಿತ್ಯ ಬಿಂಬ. ಸೊ ಪ್ರತಿಬಿಂಬನೂ ನಿತ್ಯವಾಗಿದ್ದಾನೆ, ಆ ಒಂದು ಅವನು ಅದನ್ನು ಬಿಟ್ಟು ಹೋಗೋದೇ ಇಲ್ಲ. ಅನಾದಿ ಕಾಲದಿಂದ ಅವಿಚ್ಛಿನ್ನವಾಗಿ ಅವಳ ಜೊತೆಲಿ ಆ ಲಕ್ಷ್ಮೀದ ನಿತ್ಯ ಮುಕ್ತಳು ನಿತ್ಯ ಅಭಿಯೋಗಿನಿ ಅಂತ ಹಾಗೆ ಲಕ್ಷ್ಮಿ ಹೇಳ್ತೀವೋ ಹಾಗೇನೆ ನಮ್ ಜೊತೆಯಲ್ಲಿನು ನಮ್ಮ ಬಿಂಬದಲ್ಲಿನು ನಿತ್ಯ ಅಭಿಯೋಗಿನಿಯಾಗಿ ನಿತ್ಯವೂ ಅವಳನ್ನು ಬಿಡದೆ ನಿತ್ಯ ಅಭಿಯೋಗಿನಿತ್ವವೂ ಇದೆ. ಅದ್ರ ಜೊತೆಲಿ ಪರಮ ಸುನಿತ್ಯ ಮಂಗಳ ಮೂರ್ತಿ ಅಂತಾರೆ. ಮಂಗಳ ಮೂರ್ತಿ ಅವನೇ ಆಗಬೇಕು. ಮಂಗಳ ಮೂರ್ತಿ ಯಾಕೆಂದ್ರೆ ನಮ್ಗೆ ಪ್ರತಿಯೊಬ್ಬರಲ್ಲಿನೂ ಮಂಗಳ ಏನು, ಮಂಗಳ ಅಂದ್ರೆ ಏನು, ಮಗಿಗತೋ ಅಂತ. ಮಂಗಳ ಅಂಬೋದಾಗೇನ್ ನಿಮ್ಗೆ ವಿಷ್ಣು ಸಹಸ್ರನಾಮದಲ್ಲಿ ಬರೋದೆ ಮಂಗಳಮೂರ್ತಿ. ಮಂಗಳಮೂರ್ತಿ ಅಂದ್ರೆ ಏನು, ನಮ್ಗೆ ಯಾವುದು ಮಂಗಳ, ಶಾಶ್ವತವಾದ ಸುಖವೇ ಮಂಗಳ, ಮೋಕ್ಷವೇ ಮಂಗಳ. ಅದನ್ನ ಕೊಡೋದು ಯಾರು, ಬಿಂಬರೂಪನೇ ಇರಬೇಕು, ಬೇರೆ ಯಾರು ಇಲ್ಲ. ಉಳಿದು ಆ ಪ್ರತಿಬಂಧನವನ್ನ ತೆಗೆಯತ್ತ ಮಂಗಳ, ಅವನೇ ಮಂಗಳ. ಅದಕ್ಕೆ ನಮ್ಮಲ್ಲಿ ಒಂದು ವಿಧಿನೂ ಇದೆ ಅಂತ ಹೇಳ್ತಾರ. ಹೇಳವ ಮಂಗಳಾನಾಂಶ ಮಂಗಳಾನಾಂಶ ಮಂಗಳಂ ಅಂತ ಹೇಳ್ತಾರ. ಆಮೇಲೆ ಮಂಗಳಂ ಭಗವಾನ್ ವಿಷ್ಣು ಹೇಳೋವಾಗ ಒಂದು ವಿಧಿ ಇದೆ ಅಂತ. ನಾವು ದೇವರನ್ನ ಹೆಸರನ್ನ ಹೇಳಿ ನಾವು ನಮ್ ಬೆಳಿಗ್ಗೆ ನಾವು ಹೇಳೋವಾಗ ದೇವರ ಹೆಸರನ್ನ ಹೇಳಬೇಕು ಅಂತ ಇದೆ. ಕಣ್ಣು ತೆಗೆಯುವಾಗ ಆ ಒಂದು ದೇವರ ನಮ್ ಕೈ ನೋಡಿ ದೇವರನ್ನ ನಮಸ್ಕಾರ ಮಾಡಬೇಕು, ಆ ಸ್ಮರಣೆ ಮಾಡಬೇಕು ಅಂತ ಇದೆ. ದೇವರ ನಾಮಗಳನ್ನ ಹೇಳ್ತೀವಿ. ಆವಾಗ ಹೇಳೋದು ಮಂಗಳಂ ಭಗವಾನ್ ವಿಷ್ಣು ಅಂತ ಸ್ಮರಣೆ ಮಾಡುತ್ತಾ ಹೇಳಬೇಕು ಎಂಬುದು ವಿಧಿಯಲ್ಲೇ ಬರುತ್ತಂತ. ಯಾಕೆ ಅಂದ್ರೆ ಅವನು ಅವತ್ತಿನ ದಿವಸ ನಾವು ಇವಾಗ ಹೇಳ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿವಸವನ್ನ ಒಂದು ನಾಡಿಯಲ್ಲಿ ಇರುವಂತ ಒಂದು ಭಗವಂತನ ಒಂದು ಪ್ರತಿ ಅಕ್ಷರದ ಒಂದು ಅಕ್ಷರದಿಂದ ನಿಯಮನ ಮಾಡ್ತಾನೆ. ಯಾರವನು ಮೂಲತಃ ನಿಯಮನ ಮಾಡೋನು ಯಾರೋ ನಮ್ಮ ಬಿಂಬ, ಅದಕ್ಕೆ ಅನುಗುಣವಾಗಿ ಎಲ್ಲ ಆಗತ್ತೆ. ಸೊ ಈ ವಾಸುದೇವನನ್ನ ಮಂಗಳ ಅಂದ್ರೆ ಭಗವಂತನೇ ಮಂಗಳ ಸ್ವರೂಪಿಯಾಗಿದ್ದೀಯಾ, ಈ ಮಂಗಳ ಸ್ವರೂಪಿಯಾದ ನೀನು ಮಂಗಳಾನಾಂಚ ಮಂಗಳಂ, ಭೀಷ್ಮಾಚಾರ್ಯರು ಅದನ್ನೇ ಮಂಗಳಾನಾಂಶ ಮಂಗಳಂ ಅಂತ ಹೇಳ್ತಾರೆ. ಅದು ಮತ್ತು ಮಂಗಳ ದೇವತೆ ಅಂತ ನಿತ್ಯ ಮಂಗಳ ದೇವತೆ ಲಕ್ಷ್ಮಿ ಮಂಗಳ ದೇವತೆ. ಸೊ ಈ ಮಂಗಳವನ್ನ ಉಂಟು ಮಾಡಿ, ಯಾಕೆಂದ್ರೆ ನಾಟ್ ಓನ್ಲಿ ನೀನು ಮಂಗಳ, ಎಲ್ಲ ವಸ್ತುಗಳಿಗೇನು ಮಾಂಗಲ್ಯತ್ವವನ್ನ ಆ ಮಂಗಳವನ್ನ ಒಳ್ಳೇದನ್ನ ಮಂಗಳವಾಗ, ಮಂಗಳ ಅಂದ್ರೆ ಏನು, ಅಗೇನ್ ಮಂಗಳ ಅಂದ್ರೆ ಏನು ಅಂದ್ರೆ ಅಲ್ಲಿ ಹೇಳ್ತಾರ ಮಂಗಂ ಅಂಬೋ ಧಾತುವಿಗೆ ಗತಿ ಅವಗತಿ ಅಂದ್ರೆ ಜ್ಞಾನ ಎಂಬುವ ಅರ್ಥ ಉಂಟು. ಮಂಗಂ ಅಂದ್ರ ಜ್ಞಾನ, ಲಾತಿ ಅಂದ್ರ ದದಾತಿ ಕೊಡ್ತಾನೆ. ಮಂಗಳವನ್ನು ಅಂದ್ರೆ ಜ್ಞಾನ, ಮಂಗಳ ಏನು, ಅಫ್ಕೋರ್ಸ್ ಮಂಗಳ ಅಂದ್ರೆ ಜ್ಞಾನನೇ, ಭಗವಂತ ಸರಿಯಾದ ತಿಳುವಳಿಕೆನೇ ನಮ್ಗೆ ಮಂಗಳ ಉಂಟು ಮಾಡುತ್ತೆ. ಇಗ್ನರೆನ್ಸ್ ಇಸ್ ನಾಟ್ ಅ ಬ್ಲೆಸ್, ಜ್ಞಾನ ಇಸ್ ನಮ್ಗೆ ಉದ್ಧಾರ ಮಾಡೋದು. ಸೊ ಅದೇ ಮಂಗಳ ನಮ್ಮಲ್ಲಿ, ಮಂಗಳಂ ಲಾತಿ ಜ್ಞಾನವನ್ನ ಕೊಡ್ತಾನೆ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ ಸ್ವಾಮಿ ನನಗೆ ಇವತ್ತಿನ ದಿವಸ ಪೂರ್ವ ಮಂಗಳ ಆಗಲಿ ಅಂದ್ರೆ ಏನ್ ಮಂಗಳ, ನಿನ್ನ ನೆನಪು ಬರು, ನಿನ್ನ ಜ್ಞಾನ. ನಮ್ಗೆ ಕಷ್ಟ ಬರುತ್ತೆ, ಕಷ್ಟ ಬಂದಾಗ ದೇವರ ಮೇಲೆ ಹಾಕೋದು ಇನ್ನೊಬ್ರ ಮೇಲೆ ಹಾಕೋದು ಇದೇ ನಮ್ಗೆ ಆಗ್ತಾ ಇರುತ್ತೆ. ಇನ್ನೂ ಬೈ ಲಿವಿಂಗ್ ದಟ್ ಒನ್ ಡೇ ಟುಡೇ ಐ ವುಡ್ ಹ್ಯಾವ್ ಇನ್ಕರ್ಡ್ ಯುನಫ್ ಸಿನ್ಸ್ ಟು ಗೆಟ್ ಅನದರ್ 10 ಮೋರ್ ಜನ್ಮಸ್. ಸೊ ಹೇಳೋವಾಗಲೇ ಮಂಗಳ ಮಂಗಳ ಮಾಡಪ್ಪ, ಸರಿಯಾಗಿ ನಮ್ಗೆ ತಲೆಯಲ್ಲಿ ಬುದ್ಧಿ ಕೊಟ್ಟು ನೀನೇ ಒಂದು ಅಭಿವ್ಯಕ್ತ ಆಗು. ಮಂಗಳನ ಲಕ್ಷ್ಮಿಗೇನೋ ನಮ್ಗೇನೋ ಏನು ದೊಡ್ಡ ವ್ಯತ್ಯಾಸ ಅಂದ್ರೆ ದೇವರು ಹೀಗಿದ್ದಾನೆ ಹೀಗ್ ಮಾಡ್ತಾನೆ ಅಂತ ಅವಳಿಗೆ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಆದ ಕಾರಣದಿಂದ ಅದು ಯಾರು ನಮ್ಗೆ ಸಫರಿಂಗ್, ಅಫ್ಕೋರ್ಸ್ ಯೋಗ್ಯತೆ ಅದೆಲ್ಲ ಬೇರೆ. ಸೊ ದೇವ್ ಲಕ್ಷ್ಮಿ ಯಾವಾಗ್ಲೂ ಅವಳನ್ನ ಭಗವಂತನನ್ನ ಮಂಗಳ, ತನ್ನ ಬಿಂಬ ರೂಪದಲ್ಲಿ ಇರುವಂತ ಭಗವಂತನನ್ನ ಮಂಗಳ 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 ಅಂಬೋದು ಅವಳಿಗೆ ಕಂಟಿನ್ಯೂಸ್ ಆಗಿ ಅನಾದಿ ಕಾಲದಿಂದ ಇದ್ದ ಕಾರಣದಿಂದ ಅವಳು ಮಂಗಳ ದೇವತೆ ಆಗ್ತಾಳೆ. ಲಕ್ಷ್ಮಿಯನ್ನೇ ನಾವು ಮಾಡ್ತೇವೆ ಮಂಗಳ ದೇವತಾ. ಆಮೇಲೆ ಅಫ್ಕೋರ್ಸ್ ಅದರ್ ಮಂಗಳ ದೇವತೆಗಳನ್ನು ಭಾರತಿ ಸರಸ್ವತಿ ಶಚಿ ಇವರನ್ನ ಪಾರ್ವತಿ ಇವರನ್ನು ಇಟ್ಟುಕೊಳ್ತೀವಿ, ಯಥಾಕ್ರಮವಾಗಿ ಇಟ್ಟುಕೊಳ್ತೀವಿ. ಸೊ ಇವರುಗಳು ತಿಳ್ಕೊಂಡಿದ್ದಾರೆ ನಾವು, ಅದಕ್ಕೆ ಇದು ವಿಧಿ ಮಾಡೋದು. ಮಂಗಳ ಹೇಳೋವಾಗಲೇ ಭಗವಂತನನ್ನ ಮಂಗಳ ಅಂಬುವ ಶಬ್ದದಿಂದ ಮಂಗಳ ಅಂತ ಮಂಗಳಾನಾಂಶ ಮಂಗಳಂ ಅಂತ ಅವನನ್ನ ಸ್ಮರಣೆ ಮಾಡುತ್ತಾ ನಾವು ಹೇಳಬೇಕು ಅಂತ ಅದು ವಿಧಿ ಮಾಡಿದ್ದಾರೆ. ಸೊ ಅದಕ್ಕೆ ಮಂಗಳ ಮೂರ್ತಿ. ಸೊ ಅದಕ್ಕೆ ಇದು ಟೋಟಲಿ ತಗೋಬೇಕು, ಪರಮ ಸುನಿತ್ಯ ಮಂಗಳ ಮೂರ್ತಿ, ಇದು ಅಬ್ಜೆಕ್ಟಿವ್ ಫಾರ್ ಮೂರ್ತಿ. ಮೂರ್ತಿಯಲ್ಲಿ ನಮ್ಮ ಹೃದಯದಲ್ಲಿ ಇರುವಂತ ಅವನೇ ಮೂರ್ತಿ. ಅವನಿಗೆ ಅಡ್ಡಕ್ಕೆ ಪರಮ ಸುನಿತ್ಯ ಮಂಗಳ ಮೂರ್ತಿ. ಸೊ ಹೀಗೆ ಯಾರು ಮಾಡ್ತಾರೋ, ಈ ಭಕ್ತರು ಯಾರ್ಯಾರು ಹೀಗೆ ಮಾಡ್ತಾರೋ ಮೂರ್ತಿ ಭಕ್ತರ. ಸೊ ಈ ತರ ಚಿಂತನೆ, ಯಾವ ತರ ಚಿಂತನೆ, ಬೃಹತೀ ಸಹಸ್ರ ಪ್ರತಿಪಾದ್ಯನಾದಂತ ಇಷ್ಟು 3, 4, 5 ಅಲ್ಲಿ ಬಂದ ಪ್ರಕಾರ ಆರ್ ಅಪ್ ಟು ಇಷ್ಟು ತನಕ ಹೇಳಿದ್ದದ್ದು, ಅದು ನಾಡಿಗತವಾಗಿ ನಮ್ಮ ನಮ್ಮ ನಾಡಿಯಲ್ಲಿ ಇರುವಂತ ಈ ಭಗವಂತನನ್ನ ಹೀಗೆ ಚಿಂತನೆ ಮಾಡಿದ ಮೂಲಕವಾಗಿ ಅವನು ಏನ್ ಮಾಡ್ತಾನಂದ್ರೆ, ಹೀಗೆ ಮಾಡಿದ ಭಕ್ತರನ್ನ ಹೀಗೆ ಚಿಂತನೆ ಮಾಡಿ ಮಂಗಳ ಅಂತ ಅವನನ್ನ ಚಿಂತನೆ ಮಂಗಳ ಯಾತಕ್ಕೆ ಹಿಂದಿನ ಎಲ್ಲ ರೀಸನ್ಸ್ ಇಟ್ಕೊಳ್ಳಿ. ಮೂರ್ತಿ ಭಕ್ತರ ತೆಚ್ಚಿಗನು, ತೆಚ್ಚಿಗನು ತಾನಾಗಿ, ತೆಚ್ಚಿಗನು ಅಂದ್ರೆ ಭಕ್ತರಿಗೆ ವಶನ ಆಗ್ತಾನಂತ, ಭಕ್ತರ ವಶನ ಆಗ್ತಾನ. ವಶನ ಆಗ್ತಾನಂದ್ರೆ ಏನು, ಭಕ್ತರಿಗೆ ಅವನು ಅಪಾರ ಕಾರುಣ್ಯ ಅವನಿಗೆ, ಆ ಕಾರುಣ್ಯದಿಂದ ಅವನು ನಮಗೆ ರಕ್ಷಣೆ ಮಾಡುತ್ತಾನೆ ಅಂತ. ಭಕ್ತರನ್ನ ರಕ್ಷಣೆ ಮಾಡೋದಂದ್ರೆ ನಾವು ಮಾಡಿದ ತಪ್ಪುಗಳನ್ನು ಕ್ಷಮೆ ಮಾಡಿ ನಮಗೆ ಒಳ್ಳೆ ಬುದ್ಧಿ ಕೊಟ್ಟು ಚೆಂದಾಗೆ ನೋಡ್ಕೊಳ್ತಾನೆ, ರಕ್ಷಣೆ ಮಾಡ್ತಾನೆ ಅವನು ಅಂತ. ಸೊ ಮೂರ್ತಿ ಭಕ್ತರ ತೆಚ್ಚಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೇಪ, ಸರ್ವತ್ರದಲ್ಲಿ ಸಂತೇಪ. ಸರ್ವತ್ರದಲ್ಲಿ ಅಂದ್ರೆ, ಸರ್ವತ್ರದಲ್ಲಿ ಅಂದ್ರೆ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ಅವಸ್ಥೆ. ಅಂದ್ರೆ 14 ಇದ್ದಿನ ಪದ್ಯದಲ್ಲಿ ಕೊಟ್ಟಿದ್ದಾರೆ, ಚತುರ್ದಶ ಲೋಕಗಳು ಅಂತ. 14 ಲೋಕದಲ್ಲಿ ನಾವು ಎಲ್ಲೆಲ್ಲಿ ಹೋಗ್ತೀವೋ, ಏನೇನ್ ಆಗ್ತೀವೋ, ಎಲ್ಲದಲ್ಲಿ ಸರ್ವತ್ರದಲ್ಲಿ. ಯಾಕೆ ಸರ್ವತ್ರದಲ್ಲಿ ಹೇಗೆ ಬರುತ್ತೆ ಅಂದ್ರೆ, ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ದಿಸ್ ನಾಡಿ. ಅದು ಹಿಂದಿನ ಪದ್ಯದಲ್ಲಿ ಹೇಳಿದಾರಲ್ಲ, 4th ಪದ್ಯದಲ್ಲಿ 100 ವರ್ಷಕ್ಕೆ ದಿವಸ 36,000 ಅಹೋ ನಾಡಿ ಒಂದು ದಂಪತಿಗಳಿಗೆ ಅರ್ಚನೆ ಮಾಡು ಅಂತ ಹೇಳುವಾಗ, ದಂಪತಿಗಳನ್ನ ಆ ಒಂದು ವ್ಯಕ್ತಿಯನ್ನ ಸೂರಿಗಳನ್ನ ಕರೆದು ಒಂದು ಇದು ಕಿಂಚಿತ್ ಬೃಹತಿ ಸಹಸ್ರ ಕಿಂಚಿತ್ ಏನೋ ಅವ್ರು ತಿಳ್ಕೊಂಡವರನ್ನ, ಅಟ್ಲೀಸ್ಟ್ ವಿಷ್ಣು ಸಹಸ್ರನಾಮ ಅಷ್ಟು ನಮ್ಗೆ ಸಿಕ್ಕೋದಿಲ್ಲ. ವಿಷ್ಣು ಸಹಸ್ರನಾಮ ಏನೋ ಪಠನ ಮಾಡೋರು ಅಂತೂ ಬೇಕಾದ್ರೆ ತಿಳ್ಕೊಳ್ಳಿ, ಯೋಗ್ಯನಾದ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಅವರನ್ನ ಕರೆದು ಒಪ್ಪತ್ತು ಏನೋ ಒಂದು ಊಟ ಹಾಕುವಾಗ ಈ ಚಿಂತನೆಯನ್ನ ನೀವು ಮಾಡಿಕೊಳ್ತೀರಾ. ಅವನು ಯಾರು ನಮ್ಗೆ ಬರೋದಿಲ್ಲ, ನಾವು ಊಟ ಮಾಡುವಾಗಲೇ ಇಷ್ಟು ಚಿನ್ನ, ಇಷ್ಟು ರೂಪಗಳು ಇಷ್ಟು ಕೊಟ್ಟಿದಾರಲ್ಲ, ಇಷ್ಟು ರೂಪ 34,56,000 ಇಷ್ಟು ರೂಪ, ಅದನ್ನ ಇರುವಂತ ಲಕ್ಷ್ಮಿಯಲ್ಲಿ ಇರುವಂತ ರೂಪಗಳು ಇಷ್ಟು ರೂಪದಿಂದ ಹೀಗೆ ನಮ್ಮಲ್ಲಿ ಇದಾನೆ, ದೇವತೆಗಳು ಸಹ ನಮ್ಮಲ್ಲಿ ಇದಾನೆ, ಈ ಚಿಂತನೆ ಮಾಡ್ತಾ ಬರ್ತೀವಲ್ಲ. ಸೊ ಒಂದೊಂದು ದಿವಸ ಮಾಡಿದ್ರೆ ಹಿಂದೆ ಮಾಡಿದ್ದು ದಿಸ್ ಇಸ್ ದ ಇದನ್ನ ನಿಮಿತ್ತವಾಗಿ ಇಟ್ಟುಕೊಳ್ತಾನೆ. ಈ ಜನ್ಮದಲ್ಲಿ ನಾವು ಇವಾಗ ಇದು ಮಾಡೋದನ್ನ ನಿಮಿತ್ತವಾಗಿ ಇಟ್ಟುಕೊಂಡು ಅವನು ಏನ್ ಮಾಡ್ತಾನಂದ್ರೆ ಸರ್ವತ್ರದಲ್ಲಿ. ಹೀಗೆ ನಾವು ಇವಾಗ ಚಿಂತನೆ ಮಾಡಿದ್ದೀವಿಲ್ಲ, ತಕ್ಕಂತ ಫಲ ಬರಲ್ಲ. ಹೀಗೆ ಚಿಂತನೆ ಮಾಡಿದ್ದೀವಿ ನಾವು, ಇದು ಪಕ್ವ ಆಗುವಾಗ ಅದು ಏನ್ ಮಾಡುತ್ತಾನೆ, ಇದನ್ನ ಈ ಒಂದು ನಿಮಿತ್ತವಾಗಿ ಇಟ್ಟುಕೊಂಡು ನಾವು ಯಾವ ವ್ಯವಸ್ಥೆ, ನೆಕ್ಸ್ಟ್ ಜನ್ಮ ಏನೋ ಒಂದು ಕೆಟ್ಟ ಜನ್ಮ ಬರುತ್ತೆ, ಏನೋ ಬರುತ್ತೆ, ಅದು ಆವಾಗ್ಲೂ ಆ ಜನ್ಮದಲ್ಲಿನೂ ಅವನು ಸಂತೈಸ್ತಾನೆ. ಅವನು ಬಂದು ಏನು ಸರ್ವತ್ರದಲ್ಲಿ ಸಂತೈಪ ಅಂತ ನಮಗೆ ರಕ್ಷಣೆ ಮಾಡುತ್ತಾನೆ. ಆ ಒಂದು ಪ್ರೊಟೆಕ್ಟ್ ನಮ್ಮ ಸಾಧನೆಯನ್ನ ನಾವು ಮಾಡಿದ್ವಿ ಇವಾಗ ಈ ಜನ್ಮದಲ್ಲಿ, ಇವಾಗ ನಾವು ಮಾಡಿದ್ದ ಅನ್ನ ಜೋಪಾನವಾಗಿ ಅವನು ರಕ್ಷಣೆ ಮಾಡುತ್ತಾನೆ. ನಮ್ಮಲ್ಲಿ ಕೃಷ್ಣಾರ್ಪಣ ಮಸ್ತು.